ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾಃ ಹರೌ ಸುಭಕ್ತಿಂ ಮಯಿ ಸಂದಿಶಂತು ಶ್ರೀ ಗುರುಭ್ಯೋ ನಮಃ. ಹರಿ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತವಚಂ ವಿಭುಮಧ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ದ್ರೋಣಪರ್ವ ಮುಕ್ತಾಯವಾಗಿದೆ. ಅನಂತರ ಕರ್ಣಪರ್ವ ಪ್ರಾರಂಭ. ಆ ಸಮಯದಲ್ಲಿ ಕರ್ಣನಿಗೆ ಸೇನಾಧಿಪತ್ಯವನ್ನು ದುರ್ಯೋಧನ ಭಾರಿ ಆಸೆಯಿಂದ ಕೊಡ್ತಾ ಇದ್ದಾನೆ. ಅಶ್ವತ್ಥಾಮಾಚಾರ್ಯರ ಅಪ್ಪಣೆ ಪಡ್ಕೊಂಡಿದ್ದಾನೆ. ಅಥಾನುಜ್ಞಾಮುಪಾದಾಯ ದ್ರೋಣೇಹೇ ದುರ್ಯೋಧರೋ ನೃಪ ಕರ್ಣಂ ಸೇನಾಪತಿಂ ಕೃತ್ವ. ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಿಕೊಂಡು ಯುದ್ಧಕ್ಕೆ ನುಗ್ಗಿದಾಗ, ಆ 16 ದಿವಸದ ಯುದ್ಧದಲ್ಲಿ ಕರ್ಣನ ಸೇನಾಧಿಪತ್ಯದ ಮೊದಲ ದಿವಸದ ಯುದ್ಧದೊಳಗೆ ಕ್ಷೇಮಧೂರ್ತಿ ಅಂತಕ್ಕಂಥವನನ್ನು ಭೀಮಸೇನ ಸಂಹಾರ ಮಾಡಿದ್ದಾರೆ. ಅನಂತರ ಅಶ್ವತ್ಥಾಮ ಬಹಳ ವಿಶೇಷವಾದಂಥ ಸಾಮರ್ಥ್ಯವನ್ನು ತೋರಿಸ್ತಾ ಪಾಂಡವರ ಸೈನ್ಯದ ಮೇಲೆ ನುಗ್ಗಿದಾಗ ಅಶ್ವತ್ಥಾಮರ ಆ ಒಂದು ಅಸಾಧ್ಯವಾದ ಪರಾಕ್ರಮವನ್ನು ಎದುರಿಸಲಿಕ್ಕೆ ಸ್ವತಃ ಭೀಮಸೇನ ದೇವರು ಮುಂದೆ ಬಂದಿದ್ದಾರೆ. ಇಬ್ಬರಿಗೂ ಅಪೂರ್ವವಾದ ಯುದ್ಧ ನಡೆದಿದೆ. ನಿನ್ನೆ ಅದನ್ನು ನೋಡಿದ್ದೇವೆ. ವಿಶ್ವ ದಾಖಲೆಯ ಮಹಾಯುದ್ಧ ಅಂದರೆ ಭೀಮ ಅಶ್ವತ್ಥಾಮರ ಮಹಾಯುದ್ಧ ಆಗಬಹುದು. ರಾಘರಾವಣರ ಯುದ್ಧ ಮೊದಲಾದ ಎಲ್ಲ ಯುದ್ಧಗಳನ್ನು ಮೀರಿಸಿದಂತಹ ಯುದ್ಧ ಅಂದರೆ ಭೀಮ ಅಶ್ವತ್ಥಾಮರ ಯುದ್ಧ. ರಾಮರಾವಣರ ಯುದ್ಧದಲ್ಲಿ ರಾಮ ಸರ್ವೋತ್ತಮ, ಆದರೆ ರಾವಣ ಒಬ್ಬ ಕ್ಷುದ್ರ ಪಶು ಇದ್ದಾಗ ರಾಮದೇವರ ಮುಂದೆ, ಆದ್ದರಿಂದ ಸಾಮ್ಯ ಏನೂ ಇಲ್ಲ. ಆದ್ದರಿಂದ ಆ ಯುದ್ಧಕ್ಕೆ ಯಾವುದೇ ರೀತಿಯಾದಂಥ ಮಹತ್ವ ಅವರ ಸಂಭವನೇ ಇಲ್ಲ. ಇನ್ನು ರಾಮಾಂಜನೇಯ ಯುದ್ಧ, ಕೃಷ್ಣಾರ್ಜುನ ಯುದ್ಧ ಎಲ್ಲ ಕಲ್ಪನೆಗಳು, ಸುಳ್ಳು ಕಥೆಗಳೇ ಹೊರತು, ಆ ಸಿನಿಮಾ ನಾಟಕದ ಕಥೆಗಳೇ ಹೊರತು ವಸ್ತುಸ್ಥಿತಿಗಳೇ ಅಲ್ಲವು. ರಾಮಾಂಜನೇಯ ಯುದ್ಧ, ಕೃಷ್ಣಾರ್ಜುನ ಯುದ್ಧ, ನಮ್ಮ ಜನ ಯಾವ್ದಾದ್ರೂ ಭಾರಿ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತಲೇ ಸಾಮಾನ್ಯವಾಗಿ ಅರ್ಥ ಆದವು. ಇರೋದನ್ನು ಹೇಳದೇ ಇರೋದು, ಇಲ್ಲದೆ ಇರೋದನ್ನು ಹೇಳೋದು ಪದ್ಧತಿ, ಅದು ಸರಿಯಲ್ಲ. ಇನ್ನು ಭೀಮ ದುರ್ಯೋಧನ ಯುದ್ಧ ಭಾರಿ ದೊಡ್ಡ ಯುದ್ಧ ಆಗೋದಿಲ್ಲ ಯಾತಕ್ಕೆ ಅಂತ ಕೇಳಿದರೆ, ಇದರಂಥ ದೊಡ್ಡ ಯುದ್ಧ ಆಗೋದಿಲ್ಲ. ಭೀಮ ಸರ್ವೋತ್ತಮನಾದ ವಿಷ್ಣುವಿನ ಮಹಾಪ್ರಧಾನ ಭಕ್ತ, ಜೀವೋತ್ತಮ, ಅವನು ಜೀವಾಧವ, ಆದ್ದರಿಂದ ಅಂಥ ಮ್ಯಾಚಿಂಗ್ ಏನೂ ಅಲ್ಲ. ಆದರೆ ದೇವದೈತ್ಯರ ಯುದ್ಧದಲ್ಲಿ ಅವರಿಬ್ಬರ ಯುದ್ಧ ಭಾರಿ ದೊಡ್ಡದು. ಆದರೆ ಒಳ್ಳೆಯವರ ಮಧ್ಯನೇ ನಡೆದ ಯುದ್ಧದೊಳಗೆ ಭೀಮಾಶ್ವತ್ಥಾಮರ ಯುದ್ಧದಂಥ ಯುದ್ಧ ಮತ್ತೊಂದು ನಡೀಲಿಲ್ಲ. ಇನ್ನು ನೋಡಿ, ನಿನ್ನೆ ಹೇಳಿದೆ, ಒಂದು ಯುದ್ಧ ಅತ್ಯಂತ ರಮ್ಯವಾಗಬೇಕಾದರೆ, ರೋಚಕವಾಗಬೇಕಾದರೆ ಸಮಾನ ಸ್ಕಂದರಲ್ಲೇ ಆಗಬೇಕು. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ, ಸಮಾನದಲ್ಲಿ ಆಗಬೇಕು. ಅಂತ ಸಮಾನದಲ್ಲಿ ಯುದ್ಧ ಆಗಬೇಕು ಅಂದರೆ ದೇವರ ಜೊತೆ ಯಾರು ಯುದ್ಧ ಮಾಡಿದ್ರು ಸಮಾನ ಆಗೋದೇ ಇಲ್ಲ. ದೇವರು ಸರ್ವೋತ್ತಮನಾದ್ದರಿಂದ ಅವನ ಜೊತೆ ಯಾರು ಯುದ್ಧವೂ ಸಮಾನ ಆಗೋದೇ ಇಲ್ಲ, ಅದರಿಂದ ಮುಗಿದೋಯ್ತು. ಇನ್ನು ಮುಂದೆ ಬ್ರಹ್ಮವಾಯುಗಳ ಯುದ್ಧ ಆಗಬೇಕಷ್ಟೆ. ಅವರ ಸಮ ಎಲ್ಲ ರೀತಿಯಿಂದ ಸಮಾನದೇ, ಆದರೆ ಯುದ್ಧ ಆಗೋದೇ ಇಲ್ಲ. ಗಲಾಟೆ ಇದ್ರೆ ಯುದ್ಧ ಆಗಬೇಕಾದ್ರೆ ಈ ಮಧ್ಯೆ ಅವರುಗಳು ಜಗಳನೇ ಇಲ್ಲ, ಆದ್ದರಿಂದ ಯುದ್ಧದ ಕನಸು ಕಾಣಾಗಿಲ್ಲ, ಅವರು ಯುದ್ಧ ಆಗೋದಿಲ್ಲ. ಇನ್ನು ಎಲ್ಲಿ ಯುದ್ಧ ಆಗಬೇಕು ಆಮೇಲೆ? ಇನ್ನು ಭೀಮನ್ ವಾಯುದ ಬ್ರಹ್ಮವಾಯುಗಳು ಸಮ, ಅವರಂತಹ ದಳ ಯಾರಿಗೂ ಇಲ್ಲ. ಅವರು ಯುದ್ಧಕ್ಕೆ ನಿಂತರೆ ಎದುರಿ ವಾಯು ಇನ್ಯಾರೂ ಬರಾಗಿಲ್ಲ. ರುಜುಗಳು ಯಾರು ಬಂದರಾಗ ನೆಕ್ಸ್ಟ್ ಸ್ಟೆಪ್ ಗರುಡಶೇಷ ರುದ್ರ ಬರಬೇಕು, ಇನ್ಯಾರು ಬರಾಗಿಲ್ಲ. ಇಮ್ಮಿಡಿಯೇಟ್ಲಿ ತಾರತಮ್ಯದಲ್ಲಿ ಪುರುಷರಲ್ಲಿ ಬರೋದು ಯಾರು ಅಂದರೆ ಬ್ರಹ್ಮವಾಯುಗಳಾದ ಮೇಲೆ ಸ್ತ್ರೀಯರಲ್ಲಿ ಸರಸ್ವತಿ ಭಾರತೀಯರು ಬಂದರೆ ಪುರುಷರಲ್ಲಿ ಬರತಕ್ಕಂಥದ್ದು ಗರುಡಶೇಷ ರುದ್ರದೇವರು. ಅವರು ಯುದ್ಧಕ್ಕೆ ಬರಬೇಕು. ಅಲ್ಲಿ ಈಗ ರುದ್ರದೇವರೇ ಅಶ್ವತ್ಥಾಮಾಚಾರ್ಯರು, ಆದ್ದರಿಂದ ಅವರು ಯುದ್ಧಕ್ಕೆ ಬಂದರೆ ಇಮಿಡಿಯೇಟ್ ನೆಕ್ಸ್ಟ್ ಆದಾಗಾಯ್ತು ಅಂತ ಅದನ್ನೆಲ್ಲ ವರ್ಣನೆ ಅಲ್ಲೇ ಹೇಳ್ತಾರೆ ಆಚಾರ್ಯರು. ಅವರಿಬ್ಬರ ಜ್ಞಾನಬಲ, ವಿಶ್ವ ದಾಖಲೆಯ ಜ್ಞಾನಬಲ, ಅವರಿಬ್ಬರ ಬಾಹುಬಲ, ಅತ್ಯಪೂರ್ವವಾದ ಬಾಹುಬಲ. ಅಸ್ತ್ರಯುದ್ಧದಲ್ಲಿ ಬ್ರಹ್ಮಾಸ್ತ್ರ ಅಂತ ನಾವು ಕೇಳಿರ್ತೇವೆ, ಬ್ರಹ್ಮಾಸ್ತ್ರದಂಥ ಅಸ್ತ್ರ ಇಲ್ಲ. ಇವತ್ತು ಕೂಡ ಬಹಳ ದೊಡ್ಡ ಅತಿಶ್ರೇಷ್ಠವಾದಂಥ ಅಸ್ತ್ರವನ್ನು ಉಪಯೋಗ ಮಾಡಿದರೆ ಬ್ರಹ್ಮಾಸ್ತ್ರ ಅಂತ ಕರೆದು ಬಿಡ್ತಾರೆ. ಅದೊಂದು ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ನಾರಾಯಣಾಸ್ತ್ರವಲ್ಲ, ಇನ್ನೂ ಭಾರಿ ದೊಡ್ಡದು. ಅನಂತರದ ಅಸ್ತ್ರಗಳಲ್ಲಿ ಬ್ರಹ್ಮಾಸ್ತ್ರಕ್ಕೆ ಭಾರಿ ಶ್ರೇಷ್ಠ. ಅಂಥ ಬ್ರಹ್ಮಾಸ್ತ್ರದ ಸಾಕ್ಷಾತ್ ದೇವತೆ ಅಂದರೆ ಬ್ರಹ್ಮದೇವರು, ವಾಯುದೇವರು. ಅಂಥ ವಾಯುದೇವರೇ ಭೀಮಸೇನ. ಸೊ ಹೈಯೆಸ್ಟ್ ಅಸ್ತ್ರವನ್ನು ನಿಂತಾಗಾಯಿತು. ಅನಂತರ ಅಶ್ವತ್ಥಾಮರು, ಅವರು ಪಾಶುಪತಾಸ್ತ್ರ ಕೊಟ್ಟವರು ಅರ್ಜುನನಿಗೆ ಅಂದಮೇಲೆ ಅವರ ಅಸ್ತ್ರಗಳು ಭಾರಿ ದೊಡ್ಡ ಅಸ್ತ್ರ. ಆದರೆ ಸಮ ಅಲ್ಲ, ಆದರೆ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ಅವರೇ ರುಜುಗಳಾದ್ಮೇಲೆ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ಅವರೇ. ಆದ್ದರಿಂದ ಅವರಿಬ್ಬರ ಮಧ್ಯ ಯುದ್ಧದೊಳಗೆ ಒಂದು ರೀತಿಯಾದಂತಹ ಅತ್ಯಂತ ರೋಚಕತೆ ಇತ್ತು. ಇನ್ನು ಯಾರು ಯುದ್ಧ ಮಾಡಿದರೂ ಕೂಡ ಅಂತ ರೋಚಕತೆ ಬರೋದಿಲ್ಲ. ಆದ್ರಿಂದಾಗಿನೇ ಭೀಮಾಶ್ವತ್ಥಾಮರ ಯುದ್ಧ ವಿಶ್ವ ದಾಖಲೆಯ ಮಹಾಯುದ್ಧವಾಯಿತು. ಅದನ್ನು ಸ್ವತಃ ದೇವತೆಗಳು ನೋಡುತ್ತಿದ್ದಾರೆ, ಒಂದು ಕಡೆಗೆ ದೈತ್ಯರು ನೋಡ್ತಾ ಇದ್ದಾರೆ. ದೇವತೆಗಳು ಅತ್ಯುಪೂರ್ವವಾದ ಪ್ರಶಂಸೆ ಮಾಡ್ತಾ ಇದ್ದಾರೆ. ಇಂಥ ಯುದ್ಧ ನಭೂತೋ ನ ಭವಿಷ್ಯತಿ. ನಮ್ಮಲ್ಲೊಂದು ಪದ್ಧತಿ, ಸಾಮಾನ್ಯವಾಗಿ ಯಾವುದೋ ಸಮಾರಂಭಕ್ಕೆ ಹೋಗ್ತಾರೆ, ನಭೂತೋ ನ ಭವಿಷ್ಯತಿ ಅಂತ ಹೇಳಿಬಿಡ್ತಾರೆ. ಎಷ್ಟು ಭೂತ ಕಂಡಿದ್ದ, ಇವನೇ ಭೂತ ಇದ್ದಾಗಿರ್ತಾನೆ, ಯಾವ ಭೂತ ಕಂಡಿರ್ತಾನೆ ಈ ಮಧ್ಯೆ, ಏನು ಕಂಡಿರೋದೆ, ನಭೂತೋ ನ ಭವಿಷ್ಯತಿ ತಪ್ಪದು. ದೇವತೆಗಳು ಹೇಳ್ತಾರೆ, ಅದು ಭಾರಿ ಅಂತ ಅರ್ಥವತ್ತಾದ ಮಾತು. ಜಗತ್ತನ್ನು ಎಷ್ಟು ಕಂಡವರು ಅವರು. ಒಬ್ಬ ಮನೆಯ ಅತ್ಯಂತ ವೃದ್ಧರಾದ ವ್ಯಕ್ತಿ ಮಾತಾಡಿದ್ರೆ ಮಹತ್ವ ಇರುತ್ತೆ, ಇದ್ದದನ್ನು ನೋಡಿಲ್ಲ ಅಂದ್ರೆ ಅರ್ಥ ಇರುತ್ತೆ. ಅಂದ್ರೆ 5 ವರ್ಷ ಕೂಸು ನೋಡಿಲ್ಲ, ಏನ್ ಮಹಾ ನೋಡಿದ್ದಾನೆ ಜಗತ್ತನ್ನೇ ಅವನು. ಜಗತ್ತಿನ ಪರಿಚಯ ಅವನಿಗಿಲ್ಲ, ಆದ್ದರಿಂದ ಅವನ ಮಾತಿಗೆ ಅಷ್ಟು ಮಹತ್ವ ಇಲ್ಲ. ಇವತ್ತು ಜೀವನದಲ್ಲಿ ದೇವತೆಗಳು ಕೊಂಡಾಡ್ತಾ ಇದ್ದಾರೆ, ಇಂಥ ಯುದ್ಧವನ್ನು ನೋಡಿಲ್ಲ. ಹಿಂದೆ ಯುದ್ಧವನ್ನು ಸಾಕಷ್ಟು, ರಾಮರಾವಣ ಯುದ್ಧವನ್ನು ಕಣ್ಣಾರೆ ಕಂಡವರು ಅವರೆಲ್ಲ ಕೂಡ. ಅನಂತರದ ದೊಡ್ಡ ದೊಡ್ಡ ಯುದ್ಧವನ್ನು ಕಣ್ಣಾರೆ, ಪರಶುರಾಮ ಭೀಷ್ಮರ ಯುದ್ಧವನ್ನು ಕಂಡವರೇ ಅವರು. ಅಲ್ಲೂ ಕೂಡ ಅಷ್ಟೇ, ಪರಶುರಾಮ ನಾರಾಯಣ ಭೀಷ್ಮರ ಬೋಸು ಅಷ್ಟೇ. ಅದೇನು ನೋಡಲು ಚೆನ್ನಾಗಿರಬಹುದು, ಒಟ್ಟಾಗಿ ಅಂತ ಮಹತ್ವದ ಯುದ್ಧವಲ್ಲ. ನಿಜವಾಗಲೂ ಮಹತ್ವದ ಯುದ್ಧ ಅಂದ್ರೆ ಇದು ಒಂದೇನೆ, ಇನ್ನು ಮುಂದೆ ಇಂಥ ಯುದ್ಧ ನಡೆಯೋದಿಲ್ಲ. ಯಾತಕ್ಕೆ ಅಂದ್ರೆ ಇಂಥ ವಿರೋಧ ಯಾರು ಮಾಡಬೇಕು? ಆಮೇಲೆ ಭೀಮಸೇನನ ಮೇಲೆ ವಿರೋಧ ಮಾಡತಕ್ಕಂಥ ಶಕ್ತಿ ಯಾರಿಗಿದೆ? ಇದನ್ನು ನೋಡಿದ ಮೇಲೆ ಪಾಠ ಕಲಿತ ಜನ ಮತ್ತೆ ಅತ್ತೆ ಯುದ್ಧ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈ ದೃಷ್ಟಿಯಿಂದ ಭೀಮಾಶ್ವತ್ಥಾಮರ ಯುದ್ಧ ಅತ್ಯಂತ ಅಪೂರ್ವವಾದ ದಾಖಲೆಯ ಯುದ್ಧವಾಯಿತು. ಆ ಯುದ್ಧದಲ್ಲಿ ಮೊದಲು ಶಸ್ತ್ರಯುದ್ಧ ನಡೆಯಿತು, ಅಶ್ವತ್ಥಾಮರು ಸೋತರು. ಅದೇ ಒಂದು ದಾಖಲೆಯಾಯಿತು. ಮೊದಲೇ ಹೇಳಿದ್ದೇನೆ, ಇದೇನಾದರೂ ಯುದ್ಧ ಒಂದು ದಿವಸ ಮುಂಚೆ ನಡೆದಿದ್ರೆ, ದ್ರೋಣರು ಬದುಕಿದ್ದ ನಡೆದಿದ್ರೆ ಅಷ್ಟು ಮಹತ್ವ ಇರ್ತಿದ್ದಿಲ್ಲ. ಮಾತು ಕೊಟ್ಟಿದ್ರೆ ಅವರಾಗಲೇ, ನಮ್ಮ ತಂದೆ ಬದುಕಿರೋವರೆಗೂ ದೊಡ್ಡ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ, ಆದ್ದರಿಂದ ಅಷ್ಟು ಮಹತ್ವ ಬರ್ತಿದ್ದಿಲ್ಲ. ಈಗ ತಂದೆ ಸತ್ತಿದ್ದಾರೆ, ಆಮೇಲೆ ಫುಲ್ ಅಪೂರ್ಣವಾದಂಥ ಪೂರ್ಣ ಸಾಮರ್ಥ್ಯ ವಿನಿಯೋಗ ಮಾಡ್ತೇನೆ ಅಂತ ಹೇಳಿದ್ರು. ವಿನಿಯೋಗ ಮಾಡ್ತಾ ಇದ್ದಾರೆ, ಅದು ಫಸ್ಟ್ ಡೇ. ಪರಮಾವಧಿ ಸಿಟ್ಟಿದೆ ಅವರಿಗೆ ಈಗ ಪಾಂಡವರ ಮೇಲೆ. ನನ್ನ ತಂದೆನ ಕೊಲಿಸಿಬಿಟ್ರು ಅಂತಕ್ಕಂಥ ಸಿಟ್ಟಿದೆ, ಆ ಸಿಟ್ಟನ್ನೆಲ್ಲ ಉಪಯೋಗ ಮಾಡಿಕೊಂಡು ಯುದ್ಧ ಮಾಡ್ತಿದ್ದಾರೆ. ಆದ್ದರಿಂದ ಅಶ್ವತ್ಥಾಮರ ಶಸ್ತ್ರಯುದ್ಧ ಭಾರಿ ಆಘಾತವಾಗಿತ್ತು. ಆದರೆ ಭೀಮಸೇನನ ಮುಂದೆ ಅವರ ಯುದ್ಧ ನಡೀಲಿಲ್ಲ, ಸೋತೋದ್ರು. ಬರೀ ಗದಾ ಒಂದೇ ಅಲ್ಲ, ಎಲ್ಲ ವಿಧವಾದ ಆಯುಧವನ್ನು ಕೂಡ ಅಶ್ವತ್ಥಾಮರು ಪ್ರಯೋಗ ಮಾಡ್ತಾರೆ. ಭೀಮಸೇನ ಎಲ್ಲ ಆಯುಧಗಳನ್ನು ನಾಶ ಮಾಡುತ್ತಾರೆ. ಅಶ್ವತ್ಥಾಮರಿಗೆ ಬೇರೆ ದಾರಿ ಕಾಣಲಿಲ್ಲ, ಅಸ್ತ್ರಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಅಸ್ತ್ರಯುದ್ಧ ಅಂದ್ರೆ ಮಂತ್ರಾಸ್ತ್ರ ಅದೆಲ್ಲ ಕೂಡ ಒಂದೇ ಸಿರಿಂಜನಲ್ಲಿ ಬೇರೆ ಬೇರೆ ಔಷಧಿ ಕೊಟ್ಟಾಗಲೇ ವ್ಯವಸ್ಥೆ ಚೇಂಜ್ ಆಗ್ತಾ ಹೋಗುತ್ತೆ. ಇಂಜೆಕ್ಷನ್ ಕೊಡ್ತಾನೆ, ಒಂದೇ ಇದರೊಳಗೇನೆ ಔಷಧಿ ಚೇಂಜ್ ಮಾಡ್ತಾ ಹೋದ್ರೆ ಸಿರಿಂಜ್ ಅದೇ ಇರಬಹುದು, ಆದರೆ ಔಷಧಿ ಮಾತ್ರ ಬೇರೆ ಆಗ್ತಾ ಹೋಗುತ್ತೆ. ಅದೇ ಸರಿ ಎರಡು ಉಳುವರು ಕೊಟ್ಟರೆ ಪದಿತಿ ಆಗುತ್ತೆ, ಆ ವಿಚಾರ ಬೇರೆ. ಒಬ್ಬನಿಗೇನೆ ಬೇರೆ ಬೇರೆ ಕೊಡ್ತಾ ಇರಬಹುದು ಔಷಧಿನ. ಇಂಜೆಕ್ಷನ್ ಟ್ಯೂಬ್ ಏನ್ ಡಾಕ್ಟರ್ ನಿನ್ ಕೊಟ್ಟಿದ್ರೆ ಕೊಟ್ಟರೆ ಅಂತ ಯಾರು ಕೇಳಾಗಿಲ್ಲ, ಔಷಧಿ ಬೇರೆ ಆಗಿದೆ. ಚಿಕ್ಕವರಿರೋದ್ರೆ ಅದೇ ಇಂಜೆಕ್ಷನ್ ಕೊಟ್ಟು ಅಂತ ತಿಳ್ಕೊಂಡ್ಬಿಡ್ತಾರೆ, ಕೆಲವು ಅದು ಕೆಲಸನೂ ಮಾಡ್ತಾರೆ. ಆ ವಿಚಾರ ಬೇರೆ, ಗೊತ್ತಿಲ್ಲ ರೋಗಿಗೆ ಅಂತೇಳಿ ಬೋಸನೂ ಮಾಡಬಹುದು. ಆದ್ರೆ ಎಲ್ಲರೂ ಹಾಗೆ ಮಾಡೋದಿಲ್ಲ. ಆದ್ರಿಂದ ನಿಜವಾದಂತಹ ವ್ಯತ್ಯಾಸ ಇರೋದಿಲ್ಲಿ, ಸಿರಿಂಜಿನ ಸೈಜಲ್ಲಲ್ಲ, ಅದರ ನೀರಲ್ಲಲ್ಲ, ಅದ್ರ ಹಾಕ್ತಕ್ಕಂಥ ಔಷಧಿಯಲ್ಲಿ ವ್ಯತ್ಯಾಸ ಇರುತ್ತೆ ಅಂತ. ಅದಕ್ಕೆ ಅಸ್ತ್ರಯುದ್ಧ ಇಲ್ಲಿ ಹೇಗೆ ಔಷಧಿ ರೋಗ ಕೊಡತಕ್ಕಂಥ ಔಷಧಿಯಲ್ಲಿ ವ್ಯತ್ಯಾಸ ಕಾಣುತ್ತೋ, ಅಲ್ಲಿ ಅಸ್ತ್ರ ಪ್ರತ್ಯಸ್ತ್ರಗಳಲ್ಲಿ ವ್ಯತ್ಯಾಸ ಕಾಣುತ್ತೆ. ಅಶ್ವತ್ಥಾಮರು ಏನೇನು ಅಸ್ತ್ರವನ್ನು ಬಿಡ್ತಾರೆ ಅದನ್ನೆಲ್ಲ ಭೀಮಸೇನ ಪ್ರತ್ಯಸ್ತ್ರವನ್ನು ಬಿಟ್ಟು ನಾಶ ಮಾಡಿದಾಗ ಅಶ್ವತ್ಥಾಮರು ಅದರಲ್ಲೂ ಸೋತರಂತೆ. ಸ್ವತಃ ಪಾಶುಪತಾಸ್ತ್ರ ಕೊಟ್ಟವರು ಅರ್ಜುನನಿಗೆ, ಅಂಥವರು ಸೋಲ್ತಾರೆ ಅಂದಮೇಲೆ ಪಾಶುಪತಾಸ್ತ್ರವನ್ನು ಮೀರಿದ್ದು ಭೀಮಸೇನನ ಸಾಮರ್ಥ್ಯ. ಪಾಶುಪತಾಸ್ತ್ರವನ್ನ ಮೀರಿದ ಅಸಾಧಾರಣವಾದ ಸಾಮರ್ಥ್ಯ. ಅಶ್ವತ್ಥಾಮರು ಸೋತು ಮತ್ತೆ ಅಸ್ತ್ರವಿದ್ದು ಕಾಪಸೋದರಂತೆ. ಅಟ್ಟಕ್ಕೆ ಇನ್ನೊಂದು ಸೆಟ್ ಬಂದಿತ್ತು, ಆಯುಧಗಳು ದುರ್ಯೋಧನ ಕಲಿಸಿಕೊಟ್ಟಿದ್ದ ಇನ್ನೊಂದು ಸೆಟ್ ಅನ್ನ, ಅದನ್ನು ಉಪಯೋಗಿಸಿದ್ರು, ಏನು ಪ್ರಯೋಜನಕ್ಕೆ ಬರಲಿಲ್ಲ. ಶಸ್ತ್ರ ಅಸ್ತ್ರ ಮತ್ತೆ ಅಸ್ತ್ರ ಮತ್ತೆ ಶಸ್ತ್ರ, ಇಷ್ಟು ಎಷ್ಟೋ ಸರ್ತಿ ಆಯ್ತು. ಅಶ್ವತ್ಥಾಮರಿಗೆ ಎಲ್ಲ ಗೊತ್ತಿದ್ದೆಲ್ಲ ಮುಗಿದೋಯ್ತು ಅವರಿಗೆ. ಏನು ಮಾಡಲಿಕ್ಕೂ ಬರಲಿಲ್ಲ. ಕೊನೆಗೆ ಭೀಮಸೇನ ಒಂದು ಆಯುಧವನ್ನು ತಗೊಂಡು ಎಸೆದಾಗ ಅಶ್ವತ್ಥಾಮರಿಗೆ ಪೆಟ್ಟು ಬಿದ್ದು ಅವರು ದಪ್ಪಂತ ಉಳ್ಳು ಮೂರ್ಛಿತರಾಗಿ ಬಿಟ್ಟರು. ಇಂಥ ಯುದ್ಧದಲ್ಲಿ ರಿಸಲ್ಟ್ ಏನು ಬಂತೀಗ, ಅಶ್ವತ್ಥಾಮರು ಸೋತರು. ಬರೀ ಸೋಲಿಲ್ಲ, ಎಚ್ಚರ ತಪ್ಪಿ ಬಿದ್ದರು. ಅಶ್ವತ್ಥಾಮರು ಎಚ್ಚರ ತಪ್ಪೋದಂದ್ರೆ ಸಾಮಾನ್ಯ ಅಲ್ಲ. ಅವರು ಶಿವ ಮನೋನಿಯಾಮಕ ರುದ್ರದೇವರ ಅವತಾರ. ಅವರ ಮನಸ್ಸೇ ಅಪ್ಸೆಟ್ ಆಯಿತು ಅಂದ ಮೇಲೆ ಎಂಥ ಪೆಟ್ಟು ಬಿತ್ತು ಅಂತ ಗೊತ್ತಾಗುತ್ತೆ. ಭೀಮಸೇನ ಹಾಕಿದ ಪೆಟ್ಟು ಅಶ್ವತ್ಥಾಮರನ್ನ ಗಾಢವಾದ ಮೂರ್ಛೆಗೆ ಒಳಗಾಯಿತು. ಅವ್ರು ಎಳ್ಳೇ ಇಲ್ಲ, ಹಾಗೆ ಮಲಗಿಬಿಟ್ಟಿದ್ದಾರೆ. ಆಗ ಕೃಪಾಚಾರ್ಯರು ಬಂದು ತಮ್ಮ ರಥದಲ್ಲಿ ಹಾಕೊಂಡು ಕರ್ಕೊಂಡು ಹೊರಟೋಗ್ಬಿಟ್ರಂತ ಕಡೆ. ಈಗ ಭೀಮಾಶ್ವತ್ಥಾಮರ ಯುದ್ಧದೊಳಗೆ ಅಕಸ್ಮಾತ್ ಇಬ್ಬರಿಗೂ ಪೆಟ್ಟು ಬಿದ್ದಿತ್ತು, ಸಮಾನಬಹುದಾಗಿತ್ತು. ಅಥವಾ ಇಬ್ಬರಿಗೂ ಪೆಟ್ಟು ಬೀಳಲಿಲ್ಲ, ಡ್ರಾ ಅಂತ ಅನ್ಬಹುದಾಗಿತ್ತು. ಡ್ರಾ ಆಗುತ್ತಲ್ಲ ಎಷ್ಟೋ ಸಲ, ಡ್ರಾನೂ ಅಲ್ಲ ಅದು. ಆದ್ರೆ ನಡೆದಿದ್ದು ಡಿಸೈಡ್ ಔಟ್ ರೈಟ್ ವಿಕ್ಟರಿ ಭೀಮಸೇನ ಅಂತ ನಮ್ಗೆ ಈಗ ಅರ್ಥ ಆಗುತ್ತೆ. ವಾಯುದೇವರು ಮತ್ತು ಶಿವ ಇವರಿಬ್ಬರ ಮಧ್ಯೆ ಸಂಘರ್ಷ ನಡೆದಾಗ ಗೆಲುವು ಯಾರಿಗೆ ಅಂದ್ರೆ ವಾಯುದೇವರಿಗೆ. ಅದನ್ನೇ ಮಹಾಭಾರತ ಹೇಳುತ್ತೆ, ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ವಾಯುದೇವರು ಜೀವೋತ್ತಮರು ಅದನ್ನು ಸಾಧನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಉಪನಿಷತ್ತುಗಳು ಹೇಳಿವೆ, ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಎಷ್ಟು ಉಪನಿಷತ್ತಿನ ಮಾತು, ಪ್ರಾಣದೇವರೇ ಶ್ರೀಹರಿ ಅನಂತರ ಪುರುಷರಲ್ಲಿ ಬ್ರಹ್ಮವಾಯುಗಳು, ಅದರಲ್ಲಿ ವಾಯುದೇವರೇ ಪ್ರಾಣದೇವರಾದ್ದರಿಂದ ಮುಖ್ಯ ಪ್ರಾಣದೇವರು ಅತ್ಯಂತ ಶ್ರೇಷ್ಠ ದೇವತೆ ಎಂಬುದನ್ನ ರುಜುವಾತು ಮಾಡಿದ್ದಾರೆ. ಎಷ್ಟು ಕಡೆ ಪುರುವಾಗಿದೆ ಗೊತ್ತಾ, ಒಂದೆರಡು ಕಡೆ ಎಲ್ಲದು ಶಾಸ್ತ್ರದಲ್ಲಿ ಬರೀ ಎದ್ದು ಕಾಣತಕ್ಕಂಥ ಅಂಶ. ಜನಕ್ಕಷ್ಟೇ ಗೊತ್ತಿಲ್ಲ, ಜನಕ್ಕದು ಗೊತ್ತಿಲ್ಲ ಎಂಬುದು ದುರಂತನೇ ಹೊರತು, ಗೊತ್ತಿದ್ರೆ ಮಾತ್ರ ಬಹಳ ಸ್ಪಷ್ಟವಾಗಿ ವಾಯುದೇವರ ಜೀವತ್ತು ಗೊತ್ತಾಗುತ್ತೆ. ಪಾಂಡುರಾಜ ಯಾವ ದೇವತೆಯನ್ನು ಕರೆದು ಎರಡನೇ ಮುಖವನ್ನು ಪಡಿಬೇಕು ಅಂತ ಯೋಚನೆ ಮಾಡಿದಾಗ ಈ ಶ್ಲೋಕ ಬಂದಿದೆ. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಶ್ಚ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇರ್ ಬಲವನ್ಯತಃ. ಉಳಿದ ದೇವತೆಗಳಿಗೆ ಇಂದ್ರದೇವರು ಬಲ, ಇಂದ್ರದೇವರಿಗೆ ರುದ್ರದೇವರು ಬಲ, ರುದ್ರದೇವರಿಗೆ ವಾಯುದೇವರು ಬಲ, ವಾಯುದೇವರಿಗೆ ಶ್ರೀಹರಿ ಬಲ, ಶ್ರೀಹರಿಗೆ ಅವಂದೇ ಬಲ, ಇನ್ಯಾರ ಬಲನೂ ಇಲ್ಲ. ನಹರೇಹೇ ಬಲವನ್ಯತಃ, ಹರಿಯ ಬಲ ಮತ್ತೊಬ್ಬರಿಂದ ಬಂದಿದ್ದಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅದು ನಿದರ್ಶನ ಇಲ್ಲಿ ಕಾಣ್ತಾ ಇದ್ದೆ. ಭೀಮಸೇನ ದೇವರ ಗೆಲುವು ವಾಯುದೇವರ ಜೀವೋತ್ತಮತ್ವವನ್ನ ಹೇಳ್ತಕ್ಕಂತ ಮಾತು. ಇದನ್ನೆಲ್ಲ ಕೇಳಿದ ಬರೀ ವಾಯು ಜೀವೋತ್ತಮ ಅಂತ ಹೇಳೋದು ಬೇರೆ, ಇದನ್ನೆಲ್ಲ ತಿಳ್ಕೊಂಡು ಹೇಳಿದಾಗ ಅವಳ ಅರ್ಥಪೂರ್ವಕ ಹೇಳೋದಕ್ಕೆ ಬರುತ್ತೆ. ಅತ್ಯಂತ ಖಚಿತವಾಗಿ ಹೌದು, ಇದು ಕಣ್ಣಾರೆ ಕಂಡ ವಿಚಾರ ಅನ್ನೋಷ್ಟು ದಾರ್ಢ್ಯ ಬರುತ್ತೆ. ಅದಕ್ಕೆ ನಾವು ಮಹಾಭಾರತವನ್ನು ಕೇಳಬೇಕು. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ. ಇದು ಶಾಸ್ತ್ರ ತತ್ವಗಳ ನಿರ್ಣಯವನ್ನ ಬರೀ ನಿರೂಪಣೆ ಬೇರೆ ನಿರ್ಣಯ ಬೇರೆ. ನಿರೂಪಣೆ ಅಂದ್ರೆ ಸ್ಟೇಟ್ಮೆಂಟ್ ಅಷ್ಟೇ, ನಿರ್ಣಯ ಅಂತ ಹೇಳಿದಾಗ ಸಬ್ಸ್ಟ್ಯಾಂಕ್ಷಿಯೇಟ್ ಮಾಡೋದು, ಪ್ರೂವ್ ಮಾಡಿ ಹೇಳೋದು. ಅದಕ್ಕೆ ಮಹಾಭಾರತಕ್ಕೆ ಅಷ್ಟು ಮಹತ್ವ ಬಂದಿದೆ ಎಂಬುದನ್ನು ನಾವು ಗುರುತಿಸಬೇಕು. ಕೊನೆಗೂ ಸಹ ಅಶ್ವತ್ಥಾಮರು ಪರಾಜಿತರಾದರಂತೆ. ಇನ್ನು ಸ್ವಲ್ಪ ಯೋಚನೆ ಮಾಡಿ, ಭೀಮ ಅಶ್ವತ್ಥಾಮರ ಯುದ್ಧ ಅಂದರೆ ವಾಯು ಶಿವನ ಯುದ್ಧ ಅಂತ ಹೇಳಿದೆ. ವಾಯು ಶಿವರ ಸಂಬಂಧ ಏನು ಅಂತ ಪ್ರಶ್ನೆ. ವಾಯುದೇವರಿಗೆ ಶಿವ ಏನಾಗಬೇಕು ಅಥವಾ ಶಿವರಿಗೆ ವಾಯುದೇವರು ಏನಾಗಬೇಕು, ಇನ್ನು ತುಂಬಾ ಸತ್ ಹೇಳಿದೆ. ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಬ್ರಹ್ಮವಾಯುಗಳ ಮಕ್ಕಳಾಗಿ ಅವತಾರ ಮಾಡಿದ್ದೆ ಗರುಡ ಶೇಷ ರುದ್ರದೇವರು ಇಂದ್ರದೇವರು ನಾಲ್ಕು ಜನ. ಯಾ ಮಾರುತಾ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖ ಆಭಾನ್ ಚತುರ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಭೌ. ವಾಯು ಭಾರತೀಯರ ಮಕ್ಕಳೇ ಗರುಡ ಶೇಷ ರುದ್ರದೇವರು, ಬ್ರಹ್ಮ ಮತ್ತು ಸರಸ್ವತಿಯ ಮಕ್ಕಳು ಇನ್ನೊಂದು ರೂಪದಿಂದ ಮತ್ತೆ ಹುಟ್ಟಿದ್ದಾರೆ ಗರುಡ ಶೇಷ ರುದ್ರದೇವರು ಮತ್ತು ಇಂದ್ರದೇವರು. ಅಂದ ಮೇಲೆ ತಂದೆ ಮಕ್ಕಳ ಸಂಬಂಧ ಅವರಿಬ್ರು ಕೂಡ. ಅವರಿಬ್ಬರಲ್ಲಿ ಸೋತಿದ್ದು ಮಗ, ಗೆದ್ದಿದ್ದು ತಂದೆ. ಇವತ್ತಾಗಲ್ಲ, ಮಗನಿಗೆ ತಂದೆ ಸೋಲೋದೇ ಜಾಸ್ತಿ. ಬೇರೆ ಯುದ್ಧಗಳಲ್ಲಿ ಇಲ್ಲಿ ನಡೀತಲ್ಲ, ಅರ್ಜುನ ಬೊಬ್ರುಹಾನ ನಡೀತಲ್ಲ, ಅಲ್ಲಿ ಮಗಗೆ ದಪ್ಪ ಸೋತಾ ಇಲ್ಲ. ಇಲ್ಲಿ ಮಾತ್ರ ತಂದೆನೇ ಗೆದ್ದಿದ್ದು ಎಂಬುದು ಭಾರಿ ವಿಶೇಷ. ಅಂದ್ರೆ ನಿಶ್ಚಿತವಾದ ಸ್ವರೂಪದ ತಾರತಮ್ಯ ಅಂತ ಅರ್ಥ. ಸ್ವರೂಪದ ಯೋಗ್ಯತೆ ಹಾಗಿದ್ದಿದ್ದಕ್ಕೆ ಸಂಪೂರ್ಣವಾಗಿ ಪರಾಜಿತರಾದರು ರುದ್ರದೇವರು ಅಶ್ವತ್ಥಾಮರು. ಕೃಪಾ ಅವರು ಮೂರ್ಛಿತರಾದಾಗ ಕೃಪಾಚಾರ್ಯ ಕರ್ಕೊಂಡು ಹೊರಟರು ಅಂತ. ಅವ್ರು ಕರ್ಕೊಂಡು ಹೋದ ಕಾರಣ ಇದೆ, ಸಂಬಂಧಿಗಳು ತಾನೇ ಅವರು. ಕೃಪಾಚಾರ್ಯ ಅಂತ ಕರ್ಕೊಂಡು ಹೋದರು ಅಂದ್ರೆ ಕೃಪಾಚಾರ್ಯ ಸಹೋದರ ಸೋದರಳೇ ಇವರು, ಪಾಪ ಅವರಿಗೆ ಸೋದರಳೇ. ಆದ್ದರಿಂದ ಅಲ್ಲಿ ಜೊತೆಗೆ ಅಲ್ಲೇ ವಾಸ ಮಾಡ್ತಿದ್ರು, ಬಿತ್ತಷ್ಟ ಕರ್ಕೊಂಡು ಹೊರಟೋದ್ರು ಆ ಕಡೆಗೆ. ಅವತ್ತು ಹೋದವ್ರು ವಾಪಸ್ ಬರಲೇ ಇಲ್ಲ ಮತ್ತೆ, ಅವತ್ತು ಪೂರ್ತಿ ವಿಶ್ರಾಂತಿ ಅವರಿಗೆ. ಅಟ್ ಸಿಟ್ಟಿತ್ತು ಇದ್ದಕ್ಕೆ ಬರಲೇಬೇಕು ಅಂತೇಳಿ ಬರೋ ಶಕ್ತಿ ಇರಲಿ ಅಂತ ಪೆಟ್ಟು ಬಿದ್ದಿತ್ತು ಅವರಿಗೆ, ಹೊರಟೋದ್ರಂತ. ಈ ಕಡೆ ಭೀಮಸೇನ ಏನು ಮಾಡಿದ್ದು ಅಂತ ಹೇಳಿದ್ದಾರೆ. ಅಶ್ವತ್ಥಾಮರ ಜೊತೆ ಯುದ್ಧ ಮಾಡಿದಾಗ ಮೂರ್ಛೆ ಬರಲಿಲ್ಲ, ಪೆಟ್ಟು ಬೀಳಲಿಲ್ಲ, ಹೋಗ್ಲಿ ಬಿಡಿ. ಭೀಮಸೇನ ಸುಮ್ಮನೆ ಕ್ಯಾಜುವಲ್ ರೆಸ್ಟ್ ಹೋಗಬಹುದಾಗಿತ್ತಲ್ಲ, ನಮ್ಮ ಜನ ಸುಮ್ಮನೆ ಮನೆಯಲ್ಲಿ ಇರ್ತಾರೆ, ಮತ್ತೆ ಬೇಜಾರು ಕಾಫಿ ಕುಡಿತಾರೆ, ಮತ್ತೆ ಹೊರಗೆ ಹೋಗಿ ಬಂದು ಕುಡಿಬೇಕಾಗಿಲ್ಲ. ಮನೆಯಲ್ಲಿದ್ದೆ ಇದ್ದಿದ್ದೆ ಆಯಾಸ, ಇದು ಆಶ್ಚರ್ಯ. ಇದ್ದಿದ್ದೆ ಆಯಾಸ, ಕೂತ್ ಕೂತೇ ಆಯಾಸ. ಅದು ನಮಗೆ ಆಗೋ ಪದ್ಧತಿ. ಅದು ಭೀಮಸೇನ ಅಷ್ಟೇ ಯುದ್ಧ ಮಾಡಿದ ಮೇಲೆ ಆಯಾಸ ಆಯಿತು, ವಿಶ್ರಾಂತಿ ತಗೊಳ್ಬೇಕು. ವಿಶ್ರಾಂತಿ ಇಲ್ಲ. ಭೀಮೋಪಿ ಯೋದ್ಧುಂ ಗಜ ಸೈನ್ಯಮೇವ, ವಿವಿಸರ ಯುದ್ಧ ಮುಂದುವರಿಸಿದ್ದಂತ. ಅದು ಯಾರ ಮೇಲೆ? ಆನೆಗಳ ಸೈನ್ಯದ ಮೇಲೆ. ಮತ್ತೆ ಆನೆಗಳ ಯುದ್ಧ ಬಂದ್ರೆ ಓಡ್ತಾನೆ, ಮಾಡಿ ಯುದ್ಧ ಮಾಡೋದು ಬೇಡ. ಅದು ಬಂದ್ರೆ ಬಹುಶಃ ಉಚ್ಚಾವಟಿ ಓಡೋಗ್ಬಿಡ್ತಾನೆ. ಅದು ಎಲ್ಲಿ ಒಂದು ಸಿಕ್ಕ ಸಾಕು, ಗತಿ ಮುಗಿದೋಯ್ತು. ಅಂತ ಆನೆಗಳನ್ನ ಭೀಮಸೇನ ಎದುರಿಸಿ ಹೋದಾಗ ಎಂಥ ಯುದ್ಧ ನಡೆದಿರಬೇಕು? ಆಯಾಸ ಏನೂ ಇಲ್ಲ ಅಂತ ಅರ್ಥ. ಭೀಮಸೇನಿಗೆ ಆಯಾಸವೇ ಇಲ್ಲ. ಹನುಮಂತನಾಗಿ ಸಮುದ್ರ ಹಾರಲಿಕ್ಕೆ ಅಂತ ಹೊರಟಾಗ ಮೈನಾಕ ಪರ್ವತ ಬಂದು ವಿಶ್ರಾಂತಿ ತಗೋ ಹನುಮಂತ ಅಂತ ಕೇಳಿದರೆ ವಿಶ್ರಾಂತಿ ತಗೊಳ್ಳಿಲ್ಲ. ನೈವಾತ್ರ ವಿಶ್ರಮಣ ವೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬರಸ್ಯ ಕುತಶ್ರಮೋಶ್ಯ. ಅಲ್ಲೂ ವಿಶ್ರಾಂತಿ ತಗೊಳ್ಳಿಲ್ಲ, ಇಲ್ಲೂ ವಿಶ್ರಾಂತಿ ತಗೊಂಡಿಲ್ಲ. ಅವ್ರು ವಿಶ್ರಾಂತಿ ತಗೊಂಡ್ರೆ ನಾವ್ಯಾರು ಇರೋದೇ ಇಲ್ಲ. ಇದು ವಿಶೇಷ. ವಾಯುದೇವರ ಒಂದೇ ಸಿಎಲ್ ಹಾಕಿದ್ರೆ ಕತೆ ಮುಗೀತು. ಒಂದಿವಸ ಎಮರ್ಜೆನ್ಸಿ ಇಲ್ಲ, ಹೊರಟ್ರೆ ಜಗತ್ತೇ ಕತೆ ಮುಗಿದೋಯ್ತಲ್ಲಿ. ಆ ವಜ್ರಾಯಿಂದ ಹೊಡೆದಾಗ, ವಾಯುದೇವರ ಶ್ವಾಸ ಹಿಡಿದಾಗ ಜಗತ್ತಿಗೆ ತೇರಾಗಿತ್ತು ಅಂತ ಗೊತ್ತಿದೆ. ಆದ್ದರಿಂದ ಎಂಥ ಮಹಿಮೆ ವಾಯುದೇವರ ಮಹಿಮೆ! 24 ತಾಸು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿದರೆ ಎಷ್ಟು ಅದ್ಭುತವಾದ ಉಪಕಾರ ಮಾಡ್ತಾರೆ ಅವರು. ಆಗಲೇ ಮಾತರ ಮೇ ಮಾತರಿ ಶ್ವನ್ ಪಿತರತಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಶ್ಲೋಕ. ಅವಿಶ್ರಾಂತವಾದಂತಹ ಜೀವನ ವಾಯುದೇವರದ್ದು. ಜಗತ್ರಾಣ ಅಂತ ಅದಕ್ಕೆ ಕರೆದಿದ್ದವರು. ಜಯ ಜಯ ಜಗತ್ರಾಣ, ಜಗತ್ತಿಗೆ ಫಲ ಕೊಡ್ತಕ್ಕಂಥವರು. ಅವರಲ್ಲಿಂದ ಇಷ್ಟು ಆನೆಗಳ ಸೈನ್ಯದ ಮೇಲೆ ಹೋಗಿ ಬರೀ ಯುದ್ಧ ಮಾಡಿದ್ದಲ್ಲ, ಹೊಡೆದೊಡೆ ಹಾಕ್ತಿದ್ರಂತೆ. ಪಂಪ ಅಲ್ಲಿ ಬರೀತಾನೆ, ಭೀಮಸೇನ ಹೊಡೆದಾಗ ಆನೆಗಳು ಎಷ್ಟು ಸಾಯ್ತಿದ್ದು ಅಂದರೆ ಕೋಟಿಗಟ್ಟಲೆ ಸಾಯ್ತು. ಒಂದು ಪ್ರತಿ ಕೋಟಿಗಟ್ಟಲೆ ಸಾಯ್ತಿದ್ವಂತೆ. ಅವನ ಕವಿ ಸ್ವಲ್ಪ ಎಕ್ಸಾಗರೇಟ್ ಮಾಡ್ತಾರೆ, ಅದು ವಿಶೇಷ. ಕೋಟಿ ಆನೆಗಟ್ಟಲೆ ಆನೆ ಇರಲಿಲ್ಲ ಅಲ್ಲಿ, ಕೋಟಿಗಟ್ಟಲೆ ಆನೆ ಇರಲಿಲ್ಲ. ಇದ್ದದ್ದು ಎಷ್ಟೋ ಸತ್ತೋಗಿದೆ ಈಗಾಗಲೇ. ಅವನು ಕವಿ ಜಾತಿಯವರು ಹೇಳಿಬಿಡ್ತಾನೆ. ಆಚಾರ ಹಾಗೆ ಎಂದೆಂದು ಹೇಳೋದೆಲ್ಲ ಗಮನಿಸಬೇಕು ನಾವು. ಲೆಕ್ಕ ಬದಲು ಲೆಕ್ಕ ಹೇಳ್ತಾ ಬರ್ತಾರೆ ಅವರು. ಸ್ಕೋರ್ ಹೇಳಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಬ್ಬ ಹೇಳಿರ್ತಾರೆ 45-6 ಹೇಳಿರ್ತಾರೆ, ಅದು 54-1 ಅಂತ ಹೇಳಕ್ಕಾಗತ್ತೆ. ಆಮೇಲೆ ಅದೇ ಸ್ಕೋರ್ ಮುಂದುವರಿಸಿಬಿಟ್ಟು ಅದೇ ನಿಲ್ಲಿ ಒಬ್ಬ ಮುಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಬರೋ ಸಂಭವ ಇಲ್ಲ. ಆಗ ಆಚಾರ ಎಲ್ಲೂ ಲೆಕ್ಕ ತಪ್ಪೋದಿಲ್ಲ, ಗಮನಿಸ್ಬೇಕು ನಾವು. ಮತ್ತೆ ಇದನ್ನು ನೋಡ್ತಾ ಹೋದ್ರೆ ಕರೆಕ್ಟಾಗಿ ಹೇಳ್ತಾರೆ. ಇವರೆಲ್ಲ ಕವಿಗಳು ಉಚ್ಚಾಬದ್ದು ಬಾಯಿ ಬದ್ದು ಹೇಳಿಬಿಡ್ತಾರೆ. ಅವ್ರು ಹೆಚ್ಚಾಗ ಸಂತೋಷ ಪಡೋ ಕಾಲದಲ್ಲಿ ತಪ್ಪು ಹೇಳ್ತಾರೆ ಅಷ್ಟೇ, ಉಪಯೋಗ ಇಲ್ಲ. ಅದರಿಂದ ಕೋಟಿ ಅದಕ್ಕೆ ಎಷ್ಟು ಕೊಲ್ಲ ಸಿಕ್ತಿರಿ ಭೀಮಸೇನಿಗಿದೆ. ಅಲ್ಲಿ ಕೋಟಿ ಇರಲಿಲ್ಲ ಅಷ್ಟೇ, ಕೋಟಿ ಇರಲಿಲ್ಲ, ಅದು ಅತಿಶಯೋಕ್ತಿ ಮಾಡ್ತಾನಷ್ಟೇನೆ. ಆ ಸಮಯಕ್ಕೆ ಇಲ್ಲೂ ಒಂದು ಗಮನಿಸಬೇಕು ನಾವು. ಇದು ಡಿಸೈಡೆಡ್ಲಿ ವಾಯುದೇವರ ಜೀವೋತ್ತಮತ್ವವನ್ನ ಇಷ್ಟು ಸ್ಪಷ್ಟ ಹೇಳತಕ್ಕಂಥ ಭಾಗ. ಆದರೆ ಇದು ಎಷ್ಟು ಕಡೆ ಮಿಸ್ ಆಗಿದೆ ಗೊತ್ತಾ? ಅನುವಾದ ಮಾಡಿದವರು ಯಾರೂ ಕಥೆ ಬರೆದಿಲ್ಲ. ಕುಮಾರವ್ಯಾಸನಂತ ಶ್ರೇಷ್ಠ ಕವಿ ಇದನ್ನು ಬಿಟ್ಟಾಕ್ಬಿಟ್ಟಿದ್ದ ನಡೆಯಂತೆ. ಇನ್ನು ಕನ್ನಡದಲ್ಲಿ ಬರೆದವರಂತೂ ಬಿಡೋ ಉದ್ದೇಶನೇ ಇದ್ದವರಂತೂ ಬರೆಯೋ ಚಾನ್ಸಸ್ಸೇ ಇಲ್ಲ. ಎಲ್ಲ ತಪ್ಪಿಸಿಕೊಂಡು ಹೋದವರೇ. ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದವರು ಹಾರಿಸಿದ್ದಾರೆ ಆ ಭಾಗನ. ಅಂದ್ರೆ ವಾಯುದೇವರ ಮೇಲೆ ಇವರಿಗೆ ಅವ್ಯಕ್ತವಾದ ದ್ವೇಷ. ಯಾತಕ್ಕೋ ದೇವರಿಗೆ ಗೊತ್ತು, ಬದುಕಿರೋರು ಅವರಿಂದ ದ್ವೇಷ ಮಾಡೋದು ಅವರನ್ನೇ. ಏನ್ ಮಾಡಬೇಕು ಇದಕ್ಕೆ? ಅವರಿಂದನೇ ಬದುಕಿ ಇಲ್ಲದನ್ನೇನು ಬರೆಯಬೇಕಾಗಿಲ್ಲ. ಇರೋದನ್ನೇ ತೆಗಿಬೇಕು ಈ ಮಧ್ಯೆ. ಇಲ್ಲದನ್ನು ಬರೆಯದಂತೆ ಯಾರು ನಿರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. ಸ್ಪಷ್ಟ ಇರೋದನ್ನ ತೆಗೆಯೋದು ಅಂದ್ರೆ ಅದು ಅಕ್ಷಮ್ಯ, ಅಪರಾಧವೇ ಸರಿ. ಆದರೆ ಕೆಲವರು ಹೇಳಬಹುದು, ಹಾಗಿದ್ರೆ ಇತ್ತವೆಲ್ಲ ನೀವೇ ಸೇರಿಸಿದ್ದೀರಿ ಅಂತ ಯಾರಾದ್ರು ಕೇಳಿದ್ರೆ, ಇವತ್ತು ಪ್ರಿಂಟ್ ಆದ ಮಹಾಭಾರತ ತೆಗೆದು ನೋಡಿ, ಎಲ್ಲ ಪ್ರತಿಗಳಲ್ಲೂ ಇದೆ. ಯಾರ್ಯಾರೋ ಅದನ್ನು ತೆಗೆದಿಲ್ಲ, ಪುಣ್ಯಕ್ಕೆ. ಮೂಲದಲ್ಲಿ ಮಾತ್ರ, ಮೂಲದಲ್ಲಿ ಯಾರೂ ತೆಗೆದಿಲ್ಲ, ಅನುವಾದ ಅದರಲ್ಲಿ ತೆಗೆದು ಹಾಕಿಬಿಟ್ಟಿದ್ದಾರೆ. ಮೂಲದಲ್ಲಿ ಎಲ್ಲ ಕಡೆ ಹಾಗೆ ಉಳ್ಕೊಂಡಿದೆ ಅಂದ ಮೇಲೆ ಭೀಮಸೇನ ಅಶ್ವತ್ಥಾಮರ ಸಂಘರ್ಷದ ಕಥೆ ವಸ್ತುಸ್ಥಿತಿ ಅಂತಾಯ್ತು. ಮತ್ತೆ ಬರೆದವರಲ್ಲಿ ಒಬ್ಬರು ಮಾತ್ರ ಬರೆದವನಿದ್ದಾನಷ್ಟೇ. ಇಷ್ಟು ಜನಗಳಲ್ಲಿ ಒಬ್ಬರು ಬರೆದಿದ್ದಾರೆ. ಪಂಪ ಒಂದು ಬರೆದಿರೋದು ಈ ಕಥೆನ, ಇನ್ಯಾರು ಬರೆದಿಲ್ಲ. ತನ್ನ ಪಂಪ ಭಾರತ ಅಂತ ಬೇಕಾದಷ್ಟು ತಪ್ಪುಗಳು ಬೇರೆ ಕಡೆ ಬರೆದಿದ್ದಾನೆ, ಇಲ್ಲಿ ಮಾತ್ರ ಅದನ್ನು ಹಾಗೆ ಬರೀತಾನೆ. ಭೀಮಸೇನ ಅಶ್ವತ್ಥಾಮರ ಯುದ್ಧ ಹೇಗೆ ನಡೀತು ಅಂದ್ರೆ ದೇವತೆಗಳು ನೋಡಿದ್ರೆ ಅಂತ ಅದನ್ನು ಬರೀತಾನೆ. ದೇವತೆಗಳು ನೋಡಿದರು, ಸಿದ್ಧರು, ವಿದ್ಯಾಧರರು, ಚಾರಣರು ಎಲ್ಲ ನೋಡಿದರು, ಆಶ್ಚರ್ಯಪಟ್ಟರು. ಅಂದ್ಕೊಂಡ್ರಂತೆ, ನಾವೆಲ್ಲ ತಿಳ್ಕೊಂಡಿದ್ವಿ, ಭೀಮಸೇನಂ ಗದಾಯುದ್ಧದೊಳು ಮಾತ್ರವೇ ಗಟ್ಟಿಗಂ ಅಥವಾ ಆ ಕನ್ನಡ ಉಪಯೋಗಿಸ್ತಾನೆ. ಆದ್ರಿಂದ ಭೀಮಸೇನ ಗದಾಯುದ್ಧದೊಳು ಮಾತ್ರವೇ ಗಟ್ಟಿಗ ಅಂತ ತಿಳ್ಕೊಂಡಿದ್ವಿ, ಅದಲ್ಲ, ಭೀಮಸೇನ ಎಲ್ಲರಲ್ಲೂ ಗಟ್ಟಿಯಾಗಿದ್ದಾನೆ. ಈ ಮಾತು ಅಲ್ಲಿ ಬಂದಿದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಅದು ಭೀಮಸೇನ ಎಲ್ಲರಲ್ಲೂ ಕೂಡ ಯಾವುದರಲ್ಲೂ ಅಸಾಮರ್ಥ್ಯದ ಹೆಸರಿಲ್ಲದ ಮಹಾನುಭಾವ. ಅಷ್ಟೇ ಅಲ್ಲ, ದೇವತೆಗಳು ಮಾತಾಡಿಕೊಂಡ್ರಂತೆ, ಇವರು ಪರಿಸರದ ಯುದ್ಧ ಮಾಡಿದಾಗ ಆಗ್ತಾ ಇದೆ ಅಲ್ಲ ಬಿಲ್ಲು ಯುದ್ಧನ, ಅದು ಹರಿ ಹೋಲಿಸ್ತಾರೆ ವಾಯುದೇವರನ್ನು, ಭಾರಿ ಅಪೂರ್ವ. ಅದು ಪರಿಸರವನ್ನು ಯುದ್ಧ ಮಾಡಿದಾಗ ಆಗ್ತಾ ಇದೆ. ದ್ರೋಣಾಚಾರ್ಯ ಇಂಥ ಯುದ್ಧ ಮಾಡಕ್ ಬರೋದಿಲ್ಲ. ಅಶ್ವತ್ಥಾಮರು ಸೋತ ಹೋಗಿಬಿಟ್ರಲ್ಲ, ಎಂಥ ಯುದ್ಧ ಇದು! ಭೀಮಸೇನ ನಿಜವಾಗಲೂ ಕೂಡ ಸರ್ವ ವಿದ್ಯಾ ಪಾರಂಗತ ಅಂತ ತೀರ್ಮಾನ ಮಾಡಿಬಿಟ್ರಂತೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸತ್ಯವಾದ ಸಂಗತಿ ಅಂತ ತಿಳಿಯಿತು. ಹೀಗೆ ಭೀಮಸೇನನ ಜೀವೋತ್ತಮತ್ವವನ್ನ ಅತಿ ಸ್ಫುಟವಾಗಿ ನಿರೂಪಣೆ ಮಾಡಿದಂತಹ ಬಹಳ ಶ್ರೇಷ್ಠವಾದ ಭಾಗ ಇದು. ಅದನ್ನ ಸರಿಯಾಗಿ ಜ್ಞಾಪಕ ಇಟ್ಕೊಂಡಿದ್ರೆ ನಮಗೆ ಒಳ್ಳೆಯ ಒಂದು ಸಿದ್ಧಾಂತಕ್ಕೆ ಉಪಯೋಗ ಬರುತ್ತೆ. ಏನು ಸಿದ್ಧಾಂತ ಅಂತ ಪ್ರಶ್ನೆ ಇದೆ. ಇದು ಕಥೆ, ಇದು ಇದಕ್ಕೊಂದು ತತ್ವ ಇದೆ. ಏನು ತತ್ವ? ಅಶ್ವತ್ಥಾಮರು ಸೋಲಬೇಕು, ಭೀಮಸೇನ ಗೆಲ್ಲಬೇಕು. ಅಶ್ವತ್ಥಾಮರನ ಇಂಡಿಪೆಂಡೆಂಟ್ ಆಗಿ ಗೆಲ್ಲ ಶಕ್ತಿ ಪಾಂಡವರಲ್ಲಿ ಯಾರಿಗೂ ಇಲ್ಲ, ಭೀಮನ ಹೊರತು ಇನ್ನು ಯಾರಿಗೂ ಇಲ್ಲ. ಭೀಮ ಗೆದ್ದ. ಅಶ್ವತ್ಥಾಮರ ಗೆದ್ದಿದ್ದು ಏನು ಮಹಾ ಇಂಟ್ರೆಸ್ಟಿಂಗ್ ಅಂದ್ರೆ, ಅಶ್ವತ್ಥಾಮರು ಮನೋನಿಯಾಮಕರಾದ ರುದ್ರದೇವರ ಅವತಾರ. ನಾವು ಯಾವುದೇ ಸಾಧನೆ ಮಾಡಬೇಕು ಅಂತಿದ್ರೆ ಮನಸ್ಸನ್ನು ಗೆಲ್ಲಬೇಕು ಮೊದಲು. ಉದ್ಧರೇ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ, ಆತ್ಮೈವ ಹಿ ಆತ್ಮನೋ ಬಂಧುವು ಆತ್ಮೈವ ರಿಪುರಾತ್ಮನಃ ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಇಷ್ಟೆಲ್ಲ ನೋಡಿದಾಗ ಮನಸ್ಸೊಂದು ಸರಿ ಇಲ್ಲ ಅಂದ್ರೆ ಎಲ್ಲ ಹಾಳಾದಂತೆ ಲೆಕ್ಕ. ಮನೋನಿಗ್ರಹವೇ ಭಾಗವತರು ಹೇಳ್ತಾರೆ. ಎಲ್ಲ ಧರ್ಮಗಳ ಕೊನೆ ಯಾವುದು? ಮನೋನಿಗ್ರಹ ಲಕ್ಷಣ ಅಂತ. ಮನಸ್ಸನ್ನು ಹತೋಟಿ ಬರಲಿ ಅಂತ ಎಲ್ಲ ಮಾಡಬೇಕಂತೆ. ತೀರ್ಥಯಾತ್ರೆ ಮಾಡೋ ಉದ್ದೇಶ ಏನು? ಮನಸ್ಸು ಸರಿಯಾಗಿರಲಿ. ದಾನ ಧರ್ಮ ಮಾಡೋ ಜಾತಕ್ಕೆ ಮನಸ್ಸು ಸರಿಯಾಗಿರಲಿ. ಶಾಸ್ತ್ರ ಓದೋ ಜಾತಕ್ಕೆ ಮನಸ್ಸು ಸರಿಯಾಗಿರಲಿ. ಮನಸ್ಸನ್ನು ಸರಿ ಇಲ್ಲ ಅಂದ್ರೆ ದೇವ್ರ ಪೂಜೆ ಮಾಡಿ ಸಿಟ್ಟು ಬೈಕೋತ ಬಂದ, ಈ ಸಂಪತ್ತಿ ದೇವ್ರ ಪೂಜೆಗೆ ಕೊಡಬೇಕಾಗಿತ್ತು, ಮನಸ್ಸು ಬರ್ಲಿಕ್ಕಿಂತ ಕೆಟ್ಟೋಗಿದೆ ಅಂತ ಹೇಳಿದ್ರೆ ದೇವ್ರ ಪೂಜೆ ಕೆಟ್ಟೋಗಿದೆ. ಸ್ನಾನ ಮಾಡಿದ್ರೆ ಕೊಳಕ್ಕಿದ್ರೆ ಹಾಗಾಗಿ ಸ್ನಾನ ಮಾಡಿದ್ದಾನೆ ಹಾಗೆ ಇದೆ ಕೊಳೆ. ಯಾವ ಸ್ನಾನ ಮಾಡಿದ್ದೆ ಅಂತ ಕೇಳ್ತಾರಲ್ಲ ಹಾಗೆ. ಮನಃಶುದ್ಧಿ ಇಲ್ಲದೆ ಹೋದ್ರೆ ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು? ಪುರಂದರಾಸ ಹೇಳ್ತಾರೆ, ಮಿಂದರೇನು ಶ್ರೀಶೈಲ ಕಾಗೆಯಂತೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಅಂದಮೇಲೆ ಮನಸ್ಸು ನಾವು ಇದೆಲ್ಲ ಅಭ್ಯಾಸ ಮಾಡಬೇಕು. ಪ್ರವಚನ ಕೇಳ್ತೇವೆ, ಸ್ನಾನ ಮಾಡ್ತೇವೆ, ಒಳ್ಳೆ ತೀರ್ಥಯಾತ್ರೆ ಮಾಡ್ತೇವೆ. ಇಮ್ಮಿಡಿಯೇಟ್ ಅದು ಸಕ್ಸಸ್ಫುಲ್ ಹೌದೋ ಅಲ್ಲೋ ತೀರ್ಮಾನ ಮಾಡಬೇಕು. ನಾವು ಸಿಂಪ್ಲೆಸ್ಟ್ ಪಾಸಿಬಲ್ ಟೆಸ್ಟ್ ಅಂದ್ರೆ ಏನು? ಮನಸ್ಸಿನ ನೆಮ್ಮದಿ ಸಿಕ್ತು ಅಂದ್ರೆ ಸಾರ್ಥಕ ಅಂತ. ಅದು ಸಿಗ್ಲಿಲ್ಲ ಅಂದ್ರೆ ಮಾಡಿದ್ದೆಲ್ಲ ವೇಸ್ಟ್. ಮನಃಶುದ್ಧಿ ವಿಹೀನತ್ವ ಸರ್ವಂ ಕರ್ಮ ಸುನಿಷ್ಫಲಂ, ಪದ್ಮಪುರಾಣದ ಮಾತು. ಮನಃಶುದ್ಧಿ ಒಂದು ಇಲ್ಲ ಅಂದ್ರೆ ಮಾಡಿದ್ದೆ ಅಷ್ಟು ಮಾಡಿದ್ದೆ ಎಷ್ಟು ಮಾಡಿದ್ದೆ ಅಂತ ಹೇಳ್ಕೊಂಡ್ರೆ ಅಷ್ಟು ವೇಸ್ಟ್ ಮಾಡಿದ್ದೆ ಅಂತ ಅರ್ಥ ಆಗುತ್ತೆ ಅಷ್ಟೆ. ಅದು ಎಕ್ಸ್ಕ್ಯೂಸ್ ಅಲ್ಲ. ಅದು ಒಂದು ವಿದ್ಯಾರ್ಥಿ ಇರ್ತಾನೆ, ಏನ್ ಸಾರ್ ಫೇಲ್ ಮಾಡಿಬಿಟ್ಟಿದ್ದೀರಿ, 3 ತಾಸು ಬರದೆ ಅಂದ್ರೆ 3 ತಾಸು ತಪ್ಪು ಬರದೆ ಅಂತ ಅರ್ಥ. ಅದೇ ದೊಡ್ಡ ವಿಚಾರ ಅಲ್ಲ. ಅರ್ಧ ತಾಸು ಬರೋದು ಅಷ್ಟೇ, 3 ತಾಸು ಬರೋದು ಅಷ್ಟೇ. ಸಾರಿ ಅಂತ ಹೇಳ್ಬೇಕು, ಆ ಕೈಬೇರೆ ಉಪಯೋಗ ಇಲ್ಲ ಅದರಿಂದ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕು. ಮನಸ್ಸನ್ನು ನಿಗ್ರಹ ಮಾಡಕ್ಕೆ ಅಸಾಧ್ಯವಾಗೋದಾದ್ರೆ ನಮ್ಮ ಸಾಧನೆಗೆ ಅರ್ಥ ಇಲ್ಲ. ಮನಸ್ಸನ್ನು ನಿಗ್ರಹ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಈಗ ಇಲ್ಲಿ ಉತ್ತರ ನೋಡಿ ಸಿಗ್ತಾ ಇದೆ. ಮನಸ್ಸನ್ನು ಸೋಲಿಸ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ? ವಾಯುದೇವರಿಗೆ ಮಾತ್ರ. ಆದ್ದರಿಂದ ನಮಗಂತೂ ದೇವರಾಣೆ ಇಲ್ಲ, ಆ ವಿಚಾರ ಬೇರೆ. ನಮಗಂತೂ ಇಲ್ಲೇ ಇಲ್ಲ, ಗೆಲ್ಲಬೇಕು ಮತ್ತೆ ಇವ್ರ ಜೊತೆಗೆ. ಅದು ಬೇರೆ, ನಮ್ಮ ಹತ್ರ ನಮಗೆ ಆಗೋದಿಲ್ಲ, ಗೆಲ್ಲಬೇಕು. ಅದಕ್ಕೇನ್ ಮಾಡಬೇಕಾಗ? ಆಗೋರ ಹೆಲ್ಪ್ ತಗೊಂಡ್ರೆ ಆಯ್ತಷ್ಟೆ. ಇವತ್ತು ನಾವು 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕು, ಸಾಧ್ಯನೇ ಇಲ್ಲ, ಹೋಗ್ಲಿಕ್ಕಾಗೋದಿಲ್ಲ. ಬಟ್ ಕಾರಲ್ಲ ಬಸ್ಸಲ್ಲಿ ಕೂತ್ರೆ ಹೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ನೋಡಿ, ನಮಗೆ ಬರೀ ನಡ್ಕೊಂಡು ಹೋದ್ರೆ ಏನಾಗ್ತಾ ಇದ್ದಿಲ್ಲ, ಅದು ಹಿಡಿದಾಗ ನಮಗೆ ಸಾಧ್ಯವಾಯ್ತ. ಎಷ್ಟೋ ಜನ ಬಸ್ ಮೇಲೆ ಸೈಕಲ್ ಮೇಲೆ ಹೋಗ್ತಾ ಇರ್ತಾರೆ, ಲಾರಿ ಸಿಕ್ಬಿಡುತ್ತೆ, ಹೇಳ್ಕೊಂಡ್ಬಿಡ್ತಾರೆ ಅದನ್ನ. ಅವ್ರ ಸ್ಪೀಡ್ ಸೈಕಲ್ ಸ್ಪೀಡ್, ಲಾರಿ ಸ್ಪೀಡ್. ಈಗ ಏನ್ ಆಕಾಶ ನೋಡ್ತಾ ಇರ್ತಾರೆ, ಸ್ವಲ್ಪ ಹೊಡೆದಾದ್ರೆ ಗತಿ ಮುಗಿತು, ಆಕಾಶಕ್ಕೆ ಹೋಗಿ ಬಿಡ್ತಾರೆ ಕೂಡ. ಅನೇಕ ನೋಡ್ತಿರ್ತಾರೆ ದಾರಿ ಒಳಗಿಂತ ಕಾಣ್ತಾ ಇರ್ತದೆ ಇದೆಲ್ಲ ಕೂಡ. ಅದೇನ್ ಮಾಡ್ತಾರೆ, ಆ ಸ್ಪೀಡ್ ಅದ್ರ ಜೊತೆ ಹೋಗ್ಲಿಕ್ಕೋಸ್ಕರ ಟ್ರೈ ಮಾಡ್ತಾರೆ. ಆದ್ರೆ ಇದು ರಿಸ್ಕ್ ಇದೆ. ಆದ್ರೆ ವಾಯುದೇವರು ಹಿಡಿತೇವಲ್ಲ, ರಿಸ್ಕ್ ಫ್ರೀ. ಯಾವ ಹಾಕ್ತಾರೆ ನೋಡಿ, ರಿಸ್ಕ್ ಅಂತಾರೆ. ಶೇರ್ ಗಿರ್ತವರ ರಿಸ್ಕ್ ಅಂತ ಹಾಕ್ತಾರೆ, ನೋ ರಿಸ್ಕ್ ಫ್ಯಾಕ್ಟರ್. ವಾಯುದೇವರು ಬಿಡೋದು ಫುಲ್ ರಿಸ್ಕ್, ಆ ವಿಚಾರ ಬೇರೆ. ಅವ್ರು ಹಿಡಿದ್ರೆ ಮಾತ್ರ 100% ರಿಸ್ಕ್ ಫ್ರೀ ಅವರು. ಇದನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಅಶ್ವತ್ಥಾಮರನ್ನ ಗೆದ್ದಿದ್ದು ವಾಯುದೇವರು ಅಂದ್ರು ಒಂದೇ, ನಮಗೆ ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತಿದೆ. ಗೆಲ್ಲದೆ ಹೋದ್ರೆ ಸಾಧನೆ ಆಗೋದಿಲ್ಲ. ಶೂರ ಗೆಲ್ತಕ್ಕಂಥವ್ರು ವಾಯುದೇವರಾದ್ದರಿಂದ ಯಾರು ವಾಯುಸ್ಥಿತಿ ಸರಿಯಾಗಿ ಹೇಳ್ತಾರೋ ಮನಸ್ಸು ಸರಿ ಹೋಗುತ್ತೆ ಅಂತ ಆಯ್ತಾರೆ. ವಾಯುಸ್ಥಿತಿ ಸರಿಯಾಗಿ ಹೇಳಿದ್ರೆ ಮನಸ್ಸು ಸರಿ ಹೋಗಲೇಬೇಕದನ್ನು. ಆದ್ರೆ ಮನಸ್ಸಿಟ್ಟು ಹೇಳಬೇಕಷ್ಟೆ, ಎಲ್ಲೆಲ್ಲ ಹೇಳಿದ್ರೆ ಉಪಯೋಗ ಇಲ್ಲ. ಎಲ್ಲೋ ವಾಯುಸ್ಥಿತಿ, ಎಲ್ಲಿ ಬಾಯಲ್ಲಿ ವಾಯುಸ್ಥಿತಿ, ಮನಸ್ಸೆಲ್ಲೋ ಇದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಮನಸ್ಸು ಬಾಯಿ ಸಿಂಕ್ರನೈಸ್ ಆಯ್ತು ಅಂತ ಕೇಳಿದ್ರೆ, ಹೇಗೆ ಕರೆಕ್ಟ್ ಸ್ವಿಚ್ ಇದ್ರೆ ಬಲ್ಪು ಬೆಳಕು ಬರಲೇಬೇಕೋ ಆ ಥರ ಸಿದ್ಧಿ ಬಂದೇ ಬರುತ್ತೆ. ಕೃಷ್ಣ ಈ ಮಾತನ್ನು ಅವರಿವ್ರು ಹೇಳಿದ ಉತ್ತರ ಅಲ್ಲ, ಭಗವದ್ಗೀತೆಯಲ್ಲಿ ಪ್ರಶ್ನೆ ಬರುತ್ತೆ ಇದು. ಅರ್ಜುನ ಕೇಳ್ತಾನೆ, ಕೃಷ್ಣ ಮನಸ್ಸನ್ನ ಗೆಲ್ಲೋದು ಹೇಗೆ? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಸಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಕೃಷ್ಣ ಮನಸ್ಸು ಬಹಳ ಕಷ್ಟ ಗೆಲ್ಲೋದು. 6ನೇ ಅಧ್ಯಾಯದ ಕೊನೆಗೆ ಬರತಕ್ಕಂಥ ಘಟ್ಟ ಅದು. ಇದನ್ನು ಗೆಲ್ಲೋದು ಹೇಗೆ? ಬಹಳ ದುರ್ನಿಗ್ರಹಂ ಚಲಂ, ವಿಧಿದಾಸರು ಬರೀತಾರೆ. ಮನವಸನಿಸುವುದು ಬಹು ಕಷ್ಟ. ಒಂದು ದೇವರನಾಮ ಮನವನಿಸುವುದು ಭಾರಿ ಕಷ್ಟ. ರಣರಂಗ ಜಯಿಸಲಬಹುದು ಅಂತ ಹೇಳಿಬಿಡ್ತಾರೆ, ಬೇಕಾದ್ರೆ ಯುದ್ಧ ಮಾಡಬೇಕಾದ್ರೆ ಗೆದ್ದು ಬಿಡಬಹುದು, ಆದರೆ ಮನಸ್ಸನ್ನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ನಿಜ ಅಪೂರ್ವವಾದಂತಹ ಒಂದು ಸಂದೇಶ. ಹಾಗಿದ್ರೆ ಹೇಗೆ ಗೆಲ್ಲಬೇಕು ಅಂತ ಕೇಳಿದರೆ ಅರ್ಜುನನ ಪ್ರಶ್ನೆ ಕೂಡ ಅದೇನೆ. ಚಂಚಲಂಹಿ ಮನಃ ಕೃಷ್ಣ ಪ್ರಮಾಥಿ ಬಲವತ್ ದೃಢಂ ತಸ್ಯ ಅಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ವಾಯುವನ್ನು ನಿಗ್ರಹ ಮಾಡೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ. ಬರೀ ಕೈಯಲ್ಲಿ ಗಾಳಿ ಹಿಡಿತೇವೆ ಅಂತ ಹೋದ್ರೆ ಏನಾಗುತ್ತಲ್ಲ, ಹಾಗೆ ಆಗತ್ತೆ. ಮನಸ್ಸು ಎಂದು ಕೈ ಸಿಗೋದಿಲ್ಲ, ಗಾಳಿ ಎಂದು ಕೈ ಸಿಗೋದಿಲ್ಲ. ಗಾಳಿ ಸಿಗ ತಿಳ್ಕೊಳ್ಳಿ ತೆಗೆದು ಏನಿರೋದಿಲ್ಲ ಅಲ್ಲಿ. ಗಾಳಿ ಎಂದು ಕೈ ಸಿಗೋದಿಲ್ಲ, ಮನಸ್ಸು ಕೈ ಸಿಗೋದಿಲ್ಲ ಅಂತ ಅರ್ಜುನ ಹೇಳಿದ್ದ. ಆ ಕೃಷ್ಣ ಹೇಳುತ್ತಾನೆ, ಹೌದು ಅರ್ಜುನ ಸರಿಯಾಗಿ ಪ್ರಶ್ನೆ ಮಾಡಿದ್ದಿ ನೀನು. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ನಿಸ್ಸಂಶಯ ಮನಸ್ಸನ್ನು ಗೆಲ್ಲೋದು ಭಾರಿ ಕಷ್ಟ, ಆದರೆ ಅದು ಅಸಾಧ್ಯ ಅಂತ ತಿಳ್ಕೊಂಡ್ಬಿಡ್ಬೇಡ. ಮತ್ತೆ ಇಂಪಾಸಿಬಲ್ ಬೇರೆ, ಡಿಫಿಕಲ್ಟ್ ಬೇರೆ. ಇಂಪಾಸಿಬಲ್ ಅಂತ ಆಗೋದೇ ಇಲ್ಲ ಅಂತ ಅರ್ಥ. ಡಿಫಿಕಲ್ಟ್ ಅಂತ ಆಗಲ್ಲ, ಕಷ್ಟಪಟ್ಟರೆ ಆಗುತ್ತೆ ಅಂತ. ಬರೀ ಡಿಫಿಕಲ್ಟ್ ಅಲ್ಲ, ವೆರಿ ಡಿಫಿಕಲ್ಟ್ ಇದು, ಬಟ್ ಆಗತ್ತೆ. ಏನು ಅಂದ್ರೆ, ಅಭ್ಯಾಸ ಏನೋ ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಇದು ಅಭ್ಯಾಸ ಇದ್ರೆ, ವೈರಾಗ್ಯ ಇದ್ರೆ ಆಗುತ್ತೆ, ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅಭ್ಯಾಸ ಇದ್ರೆ ಆಗುತ್ತೆ. ಏನು ಅಭ್ಯಾಸ ಯಾವುದು ಅಂತ ಮುಂದಿನ ಪ್ರಶ್ನೆ. ಏನು ಅಭ್ಯಾಸ ಈಗ? ಯಾವುದು ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಹೋದ್ರೆ ಮಾಡಬೇಡೇ ಸುಸ್ತಾಗ್ತಾರೆ, ಅಷ್ಟೇನು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಅಭ್ಯಾಸ ಅಲ್ಲ. ಎಕ್ಸರ್ಸೈಸ್ ಅಂತ ಅರ್ಥ. ಯಾವ ಎಕ್ಸರ್ಸೈಸ್ ಮಾಡ್ಬೇಕು ನಾವೀಗ? ಅದಕ್ಕೆ ಹೇಳ್ತಾರೆ ಶಾಸ್ತ್ರಾಭ್ಯಾಸ ಇರೋದು ಕೌಂತೇಯ. ಯಾವುದೋ ಅಭ್ಯಾಸ ಮಾಡಿದ್ರೆ ಮನಸ್ಸು ವಶವಾಗೋದಿಲ್ಲ, ಶಾಸ್ತ್ರಾಭ್ಯಾಸವನ್ನು ಮಾಡಬೇಕು. ಆ ಶಾಸ್ತ್ರ ಯಾವುದು? ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವ. ಆಚಾರ್ಯರ ಭಾಷ್ಯಾದಿ ಗ್ರಂಥಗಳೇ ಶಾಸ್ತ್ರ. ಅದನ್ನು ಓದೋದು ಅಂದ್ರೆ ಅವರು ಹಿಡಿಯೋದು ಅಂತ ಅರ್ಥ. ಯಾರು ವಾಯುದೇವರನ್ನು ಆಶ್ರಯಿಸ್ತಾರೋ ಅವರಿಗೆ ಮನಸ್ಸನ್ನು ನಿಗ್ರಹ ಮಾಡೋದೇನು ಕಷ್ಟ ಅಲ್ಲ, ಬಿಟ್ಟವರಿಗೆ ಮಾತ್ರ ಅದು ವಶ ಆಗೋದೇ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೇನೆ ಸಂಕಲ್ಪ ಮಾಡಬೇಕು, ಪ್ರತ್ಯೇಕವಾಗಿ ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದ್ರೆ ಗೊತ್ತಾ? ಮನಸ್ಸು ಮಾಡಬೇಕು ಅಂತ ಅರ್ಥ. ಇನ್ನೇನಲ್ಲ, ಸಂಕಲ್ಪ ಶಬ್ದಕ್ಕೆ ಮನಸ್ಸು ಮಾಡಬೇಕು ಅಂತ ಅರ್ಥ. ಮನಸ್ಸು ಮಾಡಬೇಕಾದ್ರೆ ಏನ್ ಮಾಡಬೇಕು? ಸಂಕಲ್ಪಕ್ಕಿಂತ ಮುಂಚೆ ಏನ್ ಮಾಡಬೇಕು? ಪ್ರಾಣಾಯಾಮ ಮಾಡಿರಬೇಕು. ಪ್ರಾಣಾಯಾಮ ಆಚಮ್ಯ ಪ್ರಾಣಾನಾಯಮ್ಯ ಸಂಕಲ್ಪ ಅಂದ್ರೆ ಮನಸ್ಸು ಸರಿ ಇರಬೇಕಾದ್ರೆ ಪ್ರಾಣಾಯಾಮ ಮಾಡಿರಬೇಕು ಅಂತ ಅರ್ಥ. ಪ್ರಾಣಾಯಾಮ ಅಂದ್ರೆ ವಾಯುದೇವರನ್ನು ವಶ ಮಾಡ್ಕೋಬೇಕು ಅಂತ ಅರ್ಥ. ವಶ ಮಾಡಿಕೊಳ್ಳೋದು ಭಕ್ತಿಯಿಂದ ಅಂತ ಅರ್ಥ. ಅದು ನಿತ್ಯ ಜೀವನದ ಏನು ಸಂಧ್ಯಾವನ್ಯಾದ ಕಾರ್ಯಕ್ರಮ ಮಾಡ್ತೇವೆ ಅದಿಷ್ಟು ಕಥೆ ಹೇಳ್ತಾ ಇದೆ. ಆಚಮನ ಹರಿಯಸ್ಮರಣೆ, ಕೇಶವಾಯನ್ಮ ನಾರಾಯಣ ಹರಿಸ್ಮರಣೆ, ಪ್ರಾಣಾಯಾಮ ವಾಯುದೇವರ ಸ್ಮರಣೆ, ಆದರೆ ಸಂಕಲ್ಪ ರುದ್ರ ತಾರತಮ್ಯ ಕ್ರಮದಲ್ಲೇ ಬರ್ತಾ ಇದೆ. ಆಚಮ್ಯ ಪ್ರಾಣಾಯಾಮ ಪ್ರಾಣಾನಾಯಾಮ್ಯ ಮತ್ತು ಸಂಕಲ್ಪ ಅನ್ನೋದು ಒಳ್ಳೆ ತಾರತಮ್ಯ ಕ್ರಮ. ಇದನ್ನೆಲ್ಲ ಅರ್ಥ ಮಾಡಿಕೊಂಡವರಿಗೆ ಇದು ಕಥೆ ಆಗೋದಿಲ್ಲ, ತತ್ವಶಾಸ್ತ್ರ ಆಗುತ್ತ. ಇನ್ನು ಮೇಲೆ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡಿರಬೇಕು. 24 ತಾಸು ವಾಚ್ ಮಾಡಬೇಕು, ನನ್ನ ಮನಸ್ಸು ಸರಿ ಇದೆಯೋ ಇಲ್ವೋ. ಮನೆ ಸರಿ ಇದ್ರೆ ವಾಚ್ ಮಾಡ್ತಾರೆ, ಅಲ್ಲಿ ವಾಚ್ ಇರ್ತಾರೆ, ಶೋಕೇಸ್ ಮಾಡ್ತಾನೆ, ಏನೇನೋ ಮರ್ತಿರ್ತಾನೆ, ಪಾಪ ಚೇಂಜ್ ಮಾಡ್ತಾನೆ, ಹಾಸ್ತಾನೆ, ಕಸಬ ಎಲ್ಲ ಮಾಡ್ತಾರೆ. ಮನಸ್ಸು ಮಾತ್ರ ಡಲ್ಟಿ ಎಸ್ ಪಾಸಿಬಲ್ ಥಿಂಗ್ ತಗೊಂಡು ಏನ್ ಮಾಡ್ತೀರಿ? ಅದಕ್ಕೆ ಹೇಳ್ತಾರೆ ಮನೆ ಕೆಟ್ಟರೂ ಪರವಾಗಿಲ್ಲ, ಮನಸ್ಸು ಕೆಡಬಾರದು ಅಂತ ಹೇಳ್ತಾರೆ. ಮನಸ್ಸನ್ನು ಕೆಡಬಾರದು, ಕೆಡಬೇಕು. ಮನೆ ಕೆಡಬೇಕಾದ್ರೆ ಮನೆ ಸ್ವಚ್ಛವಾಗಿರುತ್ತೆ ಹೇಳಿ. ಕಿಟಕಿ ಬಾಲ್ ಚೆನ್ನಾಗಿ ತೆಗೆದ್ರೆ ಗಾಳಿ ಆಡ್ತಿರುತ್ತೆ, ಸ್ವಚ್ಛವಾಗಿರುತ್ತೆ. ಗಾಳಿ ಯಾವಾಗ ಓಡಾಡುತ್ತೋ ಮನೆ ಸ್ವಚ್ಛವಾಗಿರುತ್ತೆ. ಬಿಟ್ಟು ಮನೆ ಎಲ್ಲ ಬಾಲಕನ ಹೋಗಿ ತೆಗೆದ್ರೆ ದುರ್ವಾಸನೆ ಹೊಡಿತಾ ಇರುತ್ತೆ. ಒಂದು ಗಂಟೆ ತೆಗೆದಿರ್ತಾರೆ ಅಲ್ಲಿ ಫ್ರೆಶ್ ಆಗಿಬಿಡುತ್ತಾಗಲೇ. ಅಂದ್ರೆ ಗಾಳಿ ಓಡಾಡಿದಾಗ ಮನೆ ಫ್ರೆಶ್ ಆಗುತ್ತೆ. ವಾಯುದೇವರ ಶಾಸ್ತ್ರ ಬಂದಾಗ ಮನಸ್ಸು ಫ್ರೆಶ್ ಆಗಿಬಿಡುತ್ತೆ. ಮನೆಗೂ ಗಾಳಿ ಬೇಕು, ಮನಸ್ಸಿಗೂ ವಾಯುದೇವರ ಶಾಸ್ತ್ರ ಬೇಕು. ಇದು ಸಿಂಪಲ್ ಲಾಜಿಕ್, ಏನು ಕಷ್ಟಪಡಬೇಕಾಗಿಲ್ಲ. ಆದರೆ ಮನಸ್ಸನ್ನು ಕ್ಲೀನ್ ಮಾಡಬೇಕು ಅಂತ ಇಷ್ಟನೇ ಕೆಲವರಿಗಿಲ್ಲ. ಇದ್ದವರಿಗೆ ಮೆಥಡ್ ಗೊತ್ತಿಲ್ಲ, ಇದ್ದವರಿಗೆ ಮೆಥಡ್ ಗೊತ್ತಿಲ್ಲ. ಆದ್ರಿಂದ ಮೆಥಡ್ ಅನ್ನು ಹೇಳೋದಕ್ಕೆ ಮಹಾಭಾರತ ಹೇಳ್ತಾ ಇದೆ. ವಾಯುದೇವರನ್ನು ಆಶ್ರಯಿಸಿ ಅವರು ಸುಖವಾಗಿ ಗೆಲ್ತಾರೆ, ಗ್ಯಾರಂಟಿ ಗೆಲ್ತಾರೆ, ಆಯಾಸವಿಲ್ಲದೆ ಗೆಲ್ತಾರೆ, ಸುರಕ್ಷಿತವಾಗಿ ವಶವಾಗುತ್ತೆ ಮನಸ್ಸು ಅಂತ ಅರ್ಥ. ಅಲ್ಲಿಗೆ ಒಂದು ಘಟ್ಟ ಮುಗಿತು. ಇದನ್ನೆಲ್ಲ ಈ ಕಡೆಯಿಂದ ಧರ್ಮರಾಜ ಯುದ್ಧಕ್ಕೆ ಇನ್ನೊಂದು ಕಡೆ ಯುದ್ಧ ಮಾಡ್ತಿದ್ದಾನೆ, ಅವನ ಮೇಲೆ ದುರ್ಯೋಧನ ಯುದ್ಧಕ್ಕೆ ಹೋದನಂತೆ. ಇದು ಸ್ವಲ್ಪ ಗಮನಿಸಬೇಕು ನಾವು. ದುರ್ಯೋಧನ ಫೇಸ್ ಟು ಫೇಸ್ ಭೀಮನ ಎಂದು ಫೇಸ್ ಮಾಡೋದಿಲ್ಲ, ಯುದ್ಧದೊಳಗೆ ಅವಾಯ್ಡ್ ಮಾಡ್ತಾ ಹೋಗ್ತಾನೆ. ಫೈನಲ್ ನಲ್ಲಿ ಯಾರೇ ಫೇಸ್ ಮಾಡ್ತಾನೆ ಅಷ್ಟೇ. ಮೊದಲೆಲ್ಲ ಎ ಗ್ರೂಪ್ ಗ್ರೂಪ್ ಮಾಡಿರ್ತಾರಲ್ಲ, ಅದೆಲ್ಲ ದಾಟಿಕೊಂಡು ಹೋಗ್ಬಿಡ್ತಾರೆ. ಫೈನಲ್ ಸಿಕ್ಕಾಕೊಂಡು ಸಿಕ್ಕಾಕೋತಾರೆ ಅಲ್ಲಿ ಅಷ್ಟೇನೆ. ಮೊದಲೆಲ್ಲ ಅವಾರ್ಡಿಂಗ್ ಟ್ಯಾಕ್ಟಿಕ್ಸ್ ಅವನು ಡೈರೆಕ್ಟ್ ಆಗಿ ಭೀಮನ್ ಬೀಟ್ ಮಾಡೋದಿಲ್ಲ ಅವನು, ಗೊತ್ತವನಿಗೆ ಭೀಮನ್ ಮುಂದೆ ನಾನು ಉಳಿಯೋದಿಲ್ಲ ಅಂತ ಗೊತ್ತವನಿಗೆ. ಅದು ಯಾರ್ಯಾರೋ ಮುದ್ದು ಕಳಿಸ್ತಾ ಇರ್ತಾನೆ, ಅವ್ರು ತಾನು ಬರ್ತಿರೋದಿಲ್ಲ. ಇಲ್ಲಿ ಧರ್ಮರಾಜನ ಯುದ್ಧಕ್ಕೆ ಹೋಗ್ತಾನೆ ದುರ್ಯೋಧನ, ಅಶ್ವತ್ಥಾಮರನ್ನ ಭೀಮನಲ್ಲಿ ಬಿಡ್ತಾನೆ, ತಾನು ಧರ್ಮರಾಜನಲ್ಲಿ ಹೋಗ್ತಾನೆ. ಇವರು ರಾಜ ಅವರು ರಾಜ, ಚೆಸ್ ರಾಜರಾದಾಗ ಆಯ್ತು. ಈಗ ಇಬ್ರು ಕಿಂಗ್ ಕಿಂಗ್, ಈಗ ಕಿಂಗ್ ವರ್ಸಸ್ ಕಿಂಗ್ ಆದಾಗಾಯ್ತು. ಪಾಂಡವ ರಾಜ ಧರ್ಮರಾಜ, ಕೌರವ ರಾಜ ಈತ, ಇಬ್ರು ಯುದ್ಧ ಶುರು ಮಾಡಿದರಂತೆ. ಆ ಯುದ್ಧದಲ್ಲಿ ಧರ್ಮರಾಜ ಚೆನ್ನಾಗಿ ಯುದ್ಧ ಮಾಡಿದನಂತೆ ಪಾಪ. ಯುದ್ಧ ಮಾಡ್ತಾ ಮಾಡ್ತಾ ಒಂದು ಸ್ಟೇಜ್ ಅಲ್ಲಿ ದುರ್ಯೋಧನ ರಥವನ್ನ ಪುಡಿ ಪುಡಿ ಮಾಡಿ ಹಾಕ್ಬಿಟ್ಟ ದುರ್ಯೋಧನ ರಥವನ್ನ. ರಥ ಇಲ್ದಾಗ ಆಗಿತ್ತು ದುರ್ಯೋಧನನಿಗೆ. ನಮಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಏನಿದು ಕಲಿಯನ್ನ ಧರ್ಮ ನಿಗ್ರಹ ಮಾಡಿಬಿಟ್ನಲ್ಲ, ಏನ್ ಆಶ್ಚರ್ಯ, ವಾಯುದೇವರೇ ಬರ್ತಾರೆ ಅಂತ ಹೇಳ್ತಿದ್ರಿ, ಧರ್ಮರಾಜ ಮಾಡಿಬಿಟ್ನಲ್ಲ ಅಂತ ಕೇಳಿದರೆ ಅದು ಆ ವಿಚಾರ ಅಲ್ಲ, ಅದು ನಡೆದಿದ್ದೇ ಬೇರೆ. ದುರ್ಯೋಧನ ಮಹಾಬಲಿಷ್ಠ, ಮಹಾಮೂರ್ಖ, ಮಹಾಕಪಟಿಯವರು. ಧರ್ಮರಾಜ ಭಾರಿ ಪ್ರಾಮಾಣಿಕನಾದವರು. ಅವರಿಬ್ಬರು ಯುದ್ಧ ನಡೀತು, ಧರ್ಮರಾಜ ಗೆದ್ದ, ದುರ್ಯೋಧನ ಸೋತ. ಒಂದು ಸ್ಟೇಜ್ವರೆಗೆ ನಡೆಯುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಮಾರಲ್ ಕರೇಜ್ ಅಂತಾರಲ್ಲ, ಹಾಕಿ ಮಾರಲ್ ಕರೇಜ್. ಒಬ್ಬ ಗೂಂಡ ಬರ್ತಾನೆ, ಸಣಕಾಗಿರ್ತಾನೆ ಒಬ್ಬನು ಪಾಪ, ಎದಕ್ಕೆ ಪುತ್ತಿಗೆ ಇಟ್ಕೊಂಡವ್ರಿಗೆ ಹೋಗ್ತಾನೆ, ಅವ್ನು ಘರ್ಷಣೆ ಮಾಡ್ತಾನೆ, ಅವನು ಜೋರ ಕೂಗ್ತಾನೆ. ಅವನು ಏನ್ ಧೈರ್ಯ ಗೊತ್ತಾ, ತಾನು ಸರಿಯಾಗಿದ್ದೇನೆ, ಅದೇ ಧೈರ್ಯ ಅವರು. ಮಾರಲ್ ಕರೇಜ್ ಅಂದ್ರೆ ಅದೇ. ಇವತ್ತು ಧರ್ಮಾನುಷ್ಠಾನ ಮಾಡಿಕೊಂಡರೆ ಒಂದು ನೈತಿಕ ಧೈರ್ಯ ಇರ್ತದೆ ಯಾವಾಗಲೂ ಕೂಡ. ದುರ್ಯೋಧನ ಫಿಸಿಕಲಿ ಸ್ಟ್ರಾಂಗ್, ಆದರೆ ಅವನಿಗೆ ನೈತಿಕವಾದ ಧೈರ್ಯ ಇಲ್ಲ, ಅದಕ್ಕೆ ಸೋತ ಅಂತ ಅರ್ಥ. ಒಬ್ಬ ಕಳ್ಳ ನರಪೇತನ ಪೊಲೀಸು ಅಟ್ಕೊಂಡ್ಬರ್ತಾನೆ, ಗಟ್ಟುಬಿಟ್ಟು ಆದ ಕಳ್ಳ ಓಡ್ತಿರ್ತಾನೆ, ಅದಕ್ಕೆ ಅವನಿಗೆ ನೈತಿಕವಾದ ಕಳ್ತನ ಮಾಡಿಬಿಟ್ಟಿದ್ದಾರೆ. ಅಪಾಯ ಅವನಲ್ಲಿ, ಅಪರಾಧ ಅವನಲ್ಲಿ ಇದೆ. ಈಗ ಇವನಲ್ಲಿ ಅಪರಾಧ ಇಲ್ಲ, ಅದಕ್ಕೋಸ್ಕರ ಜೋರ ಓಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಹೊಸ ವಿಷಯ ಗೊತ್ತಾಗುತ್ತೆ. ಫಿಸಿಕಲಿ ವೀಕ್ ಇದ್ರೆ ತಪ್ಪಲ್ಲ, ಸ್ಪಿರಿಚುವಲಿ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಸತ್ಯಂವದ ಧರ್ಮಂಚರ ಅಂತ ಬದುಕಿದರೆ ನಮಗೆ ಅಪಾಯ ಆಗೋದಿಲ್ಲ. ಇದು ಬಹಳ ಮುಖ್ಯವಾದ ಮಾತಿದೆ. ಸ್ವಲ್ಪ ಯೋಚನೆ ಮಾಡಿದರೆ ಸತ್ಯ ಧರ್ಮಗಳು ನಮಗೆ ಮನಸ್ಸಿಗೆ ಕೊಡೋ ಧೈರ್ಯವನ್ನ ಯಾವ ಕವಚ ಕೊಡೋದಿಲ್ಲ, ಯಾವ ಶಸ್ತ್ರಾಸ್ತ್ರ ಕೊಡೋದಿಲ್ಲ. ಮನಸ್ಸಿಗೆ ದೊಡ್ಡ ಧೈರ್ಯ ಅಂದರೆ ದೇವರನ್ನು ಸರಿಯಾಗಿ ನಂಬಿ ನಾವು ಪ್ರಾಮಾಣಿಕವಾಗಿ ಬದುಕೋದು. ಅದಕ್ಕೆ ಧರ್ಮರಾಜ ಸಾಕ್ಷಿ. ಗೆದ್ದನಂತೆ, ದುರ್ಯೋಧನ ರಥದಿಂದ ಕೆಳಗೆ ಬೀಳಬೇಕಾಯಿತು, ಆಗ ಎದ್ದಂತೆ. ಎದ್ದು ಬಿಟ್ಟು ಗದ ತಗೊಂಡ್ಬೇಕು, ಗದ ಹಿಡ್ಕೊಂಡು ಧರ್ಮರಾಜ ಹೊಡಿಲಿಕ್ಕೆ ಅಂತ ಹೋಗ್ತಾರೆ. ಅದನ್ನ ಆ ಸಮಯದಲ್ಲಿ ಭೀಮಸೇನ ನೋಡಿದರಂತೆ, ತಕ್ಷಣ ಅಲ್ಲಿ ಬಂದನಂತೆ. ಆ ಕ್ಷಣಕ್ಕೇನೆ ದುರ್ಯೋಧನ ಹೋಗ್ತಾ, ಅವನು ಯುದ್ಧ ಮಾಡಿ ಗೊತ್ತಿಲ್ಲ, ತಕ್ಷಣ ಓಡೋಗ್ಬಿಡ್ತಾನೆ. ಆ ಕಡೆ ಬಂದ ಅಂದ್ರೆ ಓಡಿದಾಗ ಲೆಕ್ಕ, ಮತ್ತೇನು ಯುದ್ಧ ಮಾಡಿ ಸೋಡೋದಲ್ಲ, ಯುದ್ಧ ಮಾಡಿದರೆ ಸೋತು ಓಡೋಗ್ಬಿಡ್ತಾರೆ. ಇದು ಬಹಳ ಆಶ್ಚರ್ಯ. ದುರ್ಯೋಧನನಿಗೆ ಎಷ್ಟು ಧೈರ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಧರ್ಮರಾಜನಿಂದ ಒಂದು ಪಾಠ ಕಲಿತೀವಿ, ಧರ್ಮಿಷ್ಠರಾಗಿ ಬದುಕಿದರೆ ನಾವು ಗೆಲ್ತೇವೆ, ಇದು ಒಂದಾಯ್ತು. ಆದ್ರೆ ಭೀಮನಿಂದ ಇನ್ನೊಂದು ಪಾಠ ಕಲಿತೀವಿ, ದುರ್ಯೋಧನ ಬಂದಾಗ ಧರ್ಮ ಸೋತರು ಭೀಮ ಎಂದೂ ಸೋಲೋದಿಲ್ಲ, ದುರ್ಯೋಧನ ಓಡೇ ಹೋಗ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ, ಕಲಿ ಭೀಮರ ಯುದ್ಧ ನಡೆದಾಗ ಭೀಮಸೇನ ಗೆಲ್ತಾನೆ ಅಲ್ಲ, ಕಲಿ ಭೀಮನ ನೋಡ್ತಿರ್ಲಿಕ್ಕೆ ಓಡ್ ಹೋಗ್ತಾರೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ. ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನೆನೆದ್ರೆ ಸಾಕಂತ, ಇನ್ನೇನು ಮಾಡಬೇಕಾಗಿಲ್ಲ, ನೆನೆದ್ರೆ ಸಾಕು. ಇದು ನಿಜವಾದ ಅರ್ಥದಲ್ಲಿ ಭೀಮ ಪರಾಕ್ರಮದ ಒಂದು ಬಗೆ. ದುರ್ಯೋಧನ ಓಡ್ತಾನೆ, ಧರ್ಮ ಸುರಕ್ಷಿತನಾಗ್ತಾನೆ. ಇಲ್ಲಿ ನೋಡಿ, ಧರ್ಮರಾಜ ಆಪತ್ತಿಗೆ ಸಿಕ್ಕ, ದುರ್ಯೋಧನ ಗದೆ ಎತ್ತಿದ ತಕ್ಷಣ ಕಾಪಾಡಿದ್ದ ಅರ್ಜುನ ಅಲ್ಲ, ಭೀಮಸೇನ ಕಾಪಾಡ್ತಾನೆ. ಅಂದ್ರೆ ವಾಯುದೇವರು ಸರ್ವಾಂತರಾತ್ಮನ್ ಅಜರ ಜರಯಿತಃ, ಸರ್ವಾಂತರಾತ್ಮನ್ ಎಲ್ಲ ಕಡೆ ಇದ್ದು ಅದನ್ನು ಕಾಪಾಡ್ತಾರೆ. ಮತ್ತು ಎಲ್ಲಾ ದೇವತೆಗಳನ್ನ ಕರೆದಾಗ ಅವರು ಇದ್ರೆ ಕಾಪಾಡ್ತಾರೆ, ಬೇರೆ ಅವ್ರು ಇಲ್ಲ ಹೋದ ಕಾಪಾಡೋದಕ್ಕೆ ಆಗೋದಿಲ್ಲ. ಆದ್ರೆ ವಾಯುದೇವರು ಹಾಗಲ್ಲ, ಎಲ್ಲ ಕಡೆ ಇರ್ತಾರೆ ವಿಶೇಷ. ಆದ್ರಿಂದ ವಾಯುಸ್ತುತಿ, ವಾಯುದೇವರ ಆರಾಧನೆ ನಮ್ಮ ಜೀವನಕ್ಕೆ ಅತ್ಯಂತ ಭದ್ರವಾದಂತಹ ರಕ್ಷಣೆ ಕೊಡೋದು ನಿಶ್ಚಿತ ಅಂತಾಯ್ತು. ಈ ಕಡೆ ಕರ್ಣ ನಕುಲನ ಯುದ್ಧ ಶುರು ಮಾಡ್ತಾನೆ, ನಕುಲನ ಯುದ್ಧವನ್ನು ಶುರು ಮಾಡ್ತಾನೆ. ಕರ್ಣ ಸೂರ್ಯಾವತಾರ, ಆತ ಅಶ್ವಿನಿ ಅವತಾರ. ಸೋಲ್ತಾನೆ ನಕುಲ, ಸಾಕಷ್ಟು ಚೆನ್ನಾಗೇ ಸೋಲ್ತಾನೆ. ಕರ್ಣ ಹೋಗ್ತಾನೆ, ಅವನ ಕೊರಡೆಗೆ ಧನಸ್ಸನ್ನು ಹಾಕ್ತಾನೆ, ಎಳೆದಾಡ್ತಾನೆ. ಕೈಲಾಗದ ನನ್ನ ಯುದ್ಧಕ್ಕೆ ಬರ್ತೀರಾ ಅಂತ, ಕೈಲಾಗದ ನೀರ್ತೇ ಆರಿಸ್ಕೊಂಡಿರೋದು ಪಾಪ. ಕೈಲಾಗ ಆರಿಸ್ಕೊಂಡಿದ್ದು ಕರ್ಣನೇ, ನನ್ನ ಯುದ್ಧಕ್ಕೆ ಬರ್ತೀರಾ, ಜ್ವರ ಬೈದು ಬಿಟ್ಟು ಅಪಹಾಸ್ಯ ಮಾಡಿ ಹೋಗುವಂತ ಓಡಿಸಿಬಿಟ್ಟನಂತೆ. ಆದರೆ ಕೊಲ್ಲೋದಿಲ್ಲ, ಕುಂತಿ ಮಾತು ಕೊಟ್ಟಿದ್ನಲ್ಲ, ನಾನು ಅರ್ಜುನ್ ಬೇರೆಯವನ್ನು ಕೊಲ್ಲೋದಿಲ್ಲ ಅಂತೇಳಿ ಆ ಮಾತನ್ನು ನೆನೆಸ್ಕೊಂಡು ಬಿಟ್ಟುಬಿಟ್ಟನಂತೆ. ಆ ಕಡೆ ನಕಲ ಓಡೋಗ್ಬಿಡ್ತಾರೆ ಆ ಕಡೆ. ಇನ್ನು ಮುಂದೆ ಅಲ್ಲಿ ಸಂಬಂಧ ನೋಡಿ ಗಮನಿಸಿ, ಮಹಾಭಾರತ ಸಂಬಂಧ ನೋಡಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ನಿಜವಾದ ಮಹಾಭಾರತವು ಒಳಗಿಂದ ಓದಬೇಕಾದ್ರೆ, ಹೊರಗೆ ನೋಡಿದ್ರೆ ಕರ್ಣ ದುರ್ಯೋಧನ ಕಡೆಯವನು, ಈ ಕಡೆ ನಕುಲ ಪಾಂಡವರ ಕಡೆಯವನು, ಧರ್ಮರಾಜನ ತಮ್ಮ ಅಷ್ಟೇ. ಸ್ವಲ್ಪ ಒಳಗೆ ನೋಡಿದ್ರೆ ಗೊತ್ತಾಗುತ್ತೆ. ಒಳಗೆ ಅಂದ್ರೆ ಕರ್ಣ ಯಾರು, ಸೂರ್ಯ. ನಕುಲ ಯಾರು, ಅಶ್ವಿನಿ ದೇವತೆಗಳ ಅವತಾರ. ಸೂರ್ಯ ಅಶ್ವಿನಿ ದೇವರ ಸಂಬಂಧ ಏನು ಅಂದ್ರೆ, ಸೂರ್ಯನವಾದರೆ ಅಶ್ವಿನಿ ದೇವತೆಗಳು, ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ ಹುಟ್ಟಿದವರೇ ಇಬ್ಬರು ಕುದುರೆ ರೂಪದಲ್ಲಿ ಇರ್ತಾಳಾಗಿ ಹುಟ್ಟಿದವರೇ ಅಶ್ವಿನಿ ದೇವತೆಗಳು. ತಂದೆ ಮಗನ ಯುದ್ಧ ಆದಾಗಾಯ್ತು, ಈ ನಕುಲ ಕರ್ಣರ ಯುದ್ಧ ತಂದೆ ಮಕ್ಕಳ ಯುದ್ಧ ಆದಾಗಾಯ್ತು. ಅಂದ್ರೆ ದುರ್ಯೋಧನ ತಂದೆ ಮಕ್ಕಳು ಯುದ್ಧ ಮಾಡಿಸ್ತಿದ್ದಾನೆ. ಕಲಿಯುಗದಲ್ಲಿ ಅಪ್ಪ ಮಕ್ಕಳು ಹೊರದಾಡ್ತಾರೆ, ಅದು ಗ್ಯಾರಂಟಿನೇ. ಕೋರ್ಟ್ ಕೇಸು ಆಗ್ತವೆ ಎಷ್ಟೋ ಸಲ, ಎಲ್ಲ ಪೇಪರ್ ಬಂದಿರೋ ತಾಯಿ ಜೀವನಾಂಶಕ್ಕೋಸ್ಕರ ಮಕ್ಕಳ ಮೇಲೆ ಕೇಸ್ ಹಾಕಿಲ್ಲಂತೆ ಪಾಪ. ಎಂತ ಮಕ್ಕಳಿರಬೇಕು, ಜೀವನಾಂಶಕ್ಕೋಸ್ಕರ ಮನೆಗೇನೆ ಕೊಡುತ್ತೇನಲ್ಲ, ಜೀವನಾಂಶಕ್ಕೋಸ್ಕರ ತಾಯಿರ ಹೊಟ್ಟೆ ಬಟ್ಟೆಗೆ ಹಾಕೋಷ್ಟು ತಯಾರಿಲ್ಲ ಮಕ್ಕಳು ಕಲಿಯುಗದಲ್ಲಿ. ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡಿದ್ರೆ ಅದೇನು ಬಿಡಿ, ಅವರೇ ಕಾಪಾಡುವ ಸಪೋರ್ಟ್ ಕೊಡ್ತಾರೆ ಅವರನ್ನು. ಕಲಿಯುಗದಲ್ಲಿ ಯಾರು ಧರ್ಮ ಬಿಟ್ಟಿದ್ದು ಯಾರು ಬಂದು ಯಾರು ಹೇಳಿದ್ರೆ ಸಂಧ್ಯಾದ ಮಾಡೋದಿಲ್ಲ ಅಂತ ಹೇಳಿ, ಯಾಕೆ ಮಾಡಬೇಕು ಬಿಡ್ರಿ ಅಂತ ಅವನು ಹೇಳ್ತಾನೆ. ಈ ಮಧ್ಯೆ ನಾವು ಹೇಳಿದ್ದು ಪಾಪ ನಮಗೆ ನಮಗೆ ನಂಪರ ಮಾತಾಡ್ತಾರೆ ಅಂತ ಅವತಾರ ಮಾತಾಡ್ಬಿಡ್ತಾರೆ. ಯಾಕೆ ಮಾಡ್ಬೇಕು ಬಿಡಿ, ಪಾಪ ರಿಟೈರ್ ಅದನ್ನು ಮಾಡಿಕೊಂಡ್ರೆ ಬರ್ತಾರೆ, ಬಿಟ್ಟರೆ ಬಿಡ್ತಾನೆ ಬಿಡಿ ಅಂತ ಸಮಾಧಾನ ಮಾಡ್ಬಿಡಿ. ನಮ್ಮ ಸಮಾಧಾನ ಮಾಡ್ತಾನೆ ಅವ್ರನ್ನಲ್ಲ. ಏಕಾಶ ತಿಂತ ನೋಡಿ ಅಂದ್ರೆ ಹೋಗಿ ನೀವು ತಿನ್ನಿ, ಯಾಕೆ ಅವನು ಬೈತೀರಿ ಅಂತ ಬಿಡ್ತಾರೆ ಹೊರತು ಅವನ್ನ ಬೈಲಕ್ಕೆ ಹೋಗೋದಿಲ್ಲ. ತಪ್ಪನ್ನು ವೈಭವೀಕರಣ ಮಾಡ್ತಾರೆ ಗೊತ್ತಾ, ಗ್ಲೋರಿಫೈ ಮಾಡ್ತಾರೆ. ಇವತ್ತು ಪೇಪರ್ ನೋಡ್ತಿರ್ತೀರಿ, ಗ್ಲೋರಿಫಿಕೇಶನ್ ಆಫ್ ದಿ ವಿಕೆಟ್ ಪೀಪಲ್. ಮಾಡಿ ಕಳ್ಳರನ್ನ ಸುಳ್ಳರನ್ನ ಗ್ಲೋರಿಫೈ ಮಾಡ್ತಾರೆ. ಒಳ್ಳೆಯವರನ್ನ ಪಾಪಿಸ್ತಾ ಯಾಕೆ ಹೋಗಬೇಕಾಯ್ತು, ಬೈದು ಬಿಡ್ತಾರೆ. ಒಳ್ಳೆಯವರು ಬೈದು ಹಾಕಿ ಬಿಡ್ತಾರೆ, ಕೆಲವರನ್ನ ಗ್ಲೋರಿಫೈ ಮಾಡ್ತಾರೆ. ಕಾರಣ ಏನು ಅಂದ್ರೆ, ಕಲಿಯುಗದ ದೇವತೆ ಅವರು ಅತಿದೇವತೆ ಇದ್ದಾನಲ್ಲ, ಅಂದ್ರೆ ಬ್ಯಾಡ್ ಸೆನ್ಸ್ ಅಲ್ಲಿ, ಒಳ್ಳೆ ಸೆನ್ಸ್ ಅಲ್ಲಲ್ಲ ದುರ್ಯೋಧನ. ಅವನು ಯಥಾ ರಾಜ ತಥಾ ಪ್ರಜಾ, ಅದು ಸಪೋರ್ಟ್ ಕೊಡೋದಲ್ಲ ಅಂಥವ್ರಿಗೇನೆ. ಹೀಗೆ ಕರ್ಣ ನಕುಲರ ಯುದ್ಧದಲ್ಲಿ ಕರ್ಣ ಗೆದ್ದ, ನಕುಲ ಸೋತ. ಆ ಕಡೆಗೆ ಹೋಗ್ತಾನೆ ನಕುಲ. ಆಮೇಲೆ ಅವತ್ತಿನ ದಿವಸ ಸಾತ್ಯಕಿಗೂ ವಿಂದ ಅನುವಿಂದನಿಗೂ ಯುದ್ಧ ಶುರುವಾಯ್ತಂತೆ. ಕೇಕಯ ದೇಶದ ರಾಜಕುಮಾರ ಅವರಿಬ್ರು ಕೂಡ, ಕೇಕಯ ದೇಶದ ರಾಜಕುಮಾರರು ವಿಂದ ಅನುವಿಂದ ಅಂತೇಳಿ ಇಷ್ಟ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅವ್ರು ಯಾರು ಅಂತ ಕೇಳಿದರೆ ಮಿತ್ರವಿಂದಾದೇವಿ ಷಣ್ಮೇಶ್ವರಲ್ಲಿದ್ದಾರೆ, ಅವರ ಸಹೋದರರು ಅವರಿಬ್ರು ಕೂಡ. ಎಂಥ ಮನೆ ಯೋಚನೆ ಮಾಡಬೇಕು, ಮಿತ್ರವಿಂದಾದೇವಿಯ ಅಣ್ಣ ತಮ್ಮಂದಿರ ಅವರಿಬ್ರು ಕೂಡ ಓನ್ ಬ್ರದರ್ಸು. ಆದರೆ ಮಿತ್ರವಿಂದಾದೇವಿ ಕೃಷ್ಣನ ಪತ್ನಿ, ಇವರು ಕೃಷ್ಣ ದ್ವೇಷಿಗಳು. ಹೇಗಿದೆ ಲೆಕ್ಕ ಹಾಕಿ, ರುಕ್ಮಿಣಿ ಕೃಷ್ಣನ ಹೆಂಡತಿ, ರುಕ್ಮಿ ಕೃಷ್ಣನ ದ್ವೇಷಿಯವರು, ರುಕ್ಮಿಣಿಯ ಅಣ್ಣ ಕೃಷ್ಣನ ಬದ್ಧ ದ್ವೇಷಿಯವರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದೇ ಮನೆತನದೊಳಗೆ ಎಂತೆಂಥ ಜನಗಳಿರ್ತಾರೆ ಅನ್ನೋಕ್ಕೆ ನಿದರ್ಶನ ಇದು. ವಿಂದ ಅಣುವಿಂದ ಇಬ್ರು ಯುದ್ಧ ಬಂದ ಶುರು ಮಾಡ್ತಾರೆ. ಸಾತ್ವಿಕಿ ಯುದ್ಧವನ್ನು ಮಾಡ್ತಾನೆ. ಫಸ್ಟ್ ಸ್ಟೇಜ್ ಅಲ್ಲಿ ಅಣುವಿಂದ ಚಿಕ್ಕವನು, ವಿಂದ ದೊಡ್ಡವನು. ಅವನನ್ನ ಒಂದು ಜೋರ ಹೊಡೆದನಂತೆ, ಅವನ ತಲೆ ಕತ್ತರಿಸಿ ಬಿತ್ತಂತೆ. ಸಾತ್ವಿಕಿ ಗೆದ್ದು ಬಿಡ್ತಾನೆ. ಅಣುವಿಂದಸ್ಯ ಶಿರೋಜಹಾರ ಅಂತ ತಲೆ ಹರಿಸಿಬಿಟ್ಟನಂತೆ. ಆಗ ವಿಂದ ಅವರ ಸೀನಿಯರ್ ಅವನು. ಸಾತ್ವಿಕಿ ಯುದ್ಧ ಶುರುವಾಯ್ತಂತೆ. ಇಬ್ರು ಜೋರಾಗಿ ಯುದ್ಧ ಮಾಡಿದಾಗ ಇವನ ರಥನ ಅವನು ಪುಡಿ ಮಾಡ್ತಾನೆ, ಅವನ ರಥನ ಇವನು ಪುಡಿ ಮಾಡ್ತಾನೆ, ಅವನು ಬಿಲ್ಲು ಇವನು ಹೊಡಿತಾನೆ, ಇವನು ಬಿಲ್ಲು ಅವನು ಹೊಡಿತಾನೆ. ಅದೇ ರೀತಿ ಖಡ್ಗನು ಹೊಡೆದಾ ಇರ್ತಾರೆ. ಎಲ್ಲ ಧ್ವಜ ಧ್ವಜ ಸಾರಥಿ ಸಾರಥಿ ಎಲ್ಲ ಒಬ್ಬರು ಹೊಡಿತಾ ಹೋಗ್ತಾರೆ. ಕೊನೆ ಇಬ್ಬರು ನೆಲದಲ್ಲೇ ನಿಂತ್ಕೊಂಡಿರುತ್ತೆ, ಕೊನೆಗೆ ಬೇನು ಇಲ್ದೇನೆ. ಆಗ ಖಡ್ಗ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಖಡ್ಗ ಗುರಾಣಿ ಹಿಡ್ಕೊಂಡು ಇಬ್ಬರು ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಒಂದು ಸ್ಟೇಜ್ ಅಲ್ಲಿ ಸಾತ್ವಿಕೆಯ ಬಲ ಜಾಸ್ತಿಯಾಗಿ ಆ ವಿಂದನ ತಲೆಯನ್ನು ಹರಿಸಿದನಂತೆ. ಇಬ್ಬರನ್ನು ಕೊಂದ, ವಿಂದಾನವಿಂದರನ್ನು ಕೊಂದ, ಕೃಷ್ಣನ ಹೆಂಡತಿಯ ಸಹೋದರನ್ನು ಕೊಲ್ತಾನೆ. ಆದರೆ ಅದರಿಂದ ಪಾಪ ಬರೋದಿಲ್ಲ, ಪುಣ್ಯ ಬರುತ್ತೆ ಅವನಿಗೆ. ಯಾಕೆ, ಅವರು ಕೃಷ್ಣ ದ್ವೇಷಿಗಳಾದ್ದರಿಂದ, ಬರೀ ಸಂಬಂಧಿಗಳಲ್ಲ ದ್ವೇಷಿಗಳವರು. ಅದು ಕೃಷ್ಣ ಹೇಳ್ತಾರೆ, ಸಂಬಂಧಿಗಳೆಂಬುದನ್ನು ನೋಡಬಾರದು, ಗುಣವಂತರ ಹೌದಲ್ಲ ನೋಡಬೇಕು. ಗುಣವಂತರಾದರೆ ಸಂಬಂಧಿಗಳಲ್ಲ ಅವರನ್ನು ಗೌರವಿಸಿ, ಆದರೆ ಸಂಬಂಧಿಗಳೇ ಗುಣವಂತರಲ್ಲ ಅವರ ಶತ್ರುಗಳಿದ್ದಾಗ ಏನು ಪ್ರಯೋಜನ ಅಂತ ಕೇಳುತ್ತಾರೆ. ಏನೂ ಪ್ರಯೋಜನ ಇಲ್ಲ. ಸಾತ್ವಿಕಿ ಅಷ್ಟು ಮಾಡಿದ, ಗೆದ್ದು ಹೊರಟ. ಇನ್ನು ಕೊನೆಯ ಹಂತದಲ್ಲಿ ಅವತ್ತಿನ ದಿವಸ ಕೃಪಾಚಾರ್ಯರು ಒಂದು ಕಡೆಯಿಂದ ಯುದ್ಧ ಶುರು ಮಾಡುತ್ತಾರೆ. ದುಷ್ಟದ್ಯುಮ್ನನ್ನು ನೋಡ್ತಾರೆ. ದುಷ್ಟದ್ಯುಮ್ನ ಅವರು ಯುದ್ಧ ಶುರುವಾಗಬೇಕು. ದುಷ್ಟದ್ಯುಮ್ನ ಸ್ವಲ್ಪ ಗಾಬರಿ ಆಯ್ತಂತೆ ಅವನಿಗೆ. ಈ ಒಳ್ಳೆ ಬ್ರಾಹ್ಮಣ ಕೃಪಾಚಾರ್ಯರು, ಒಳ್ಳೆ ಚಿರಂಜೀವಿ ಆಗಿರ್ತಕ್ಕಂಥ ಬ್ರಾಹ್ಮಣ, ಒಳ್ಳೆ ತಪಸ್ ಮಾಡಿದ್ದಾರೆ. ನಾನು ಅವರ ಸಹೋದರಿ ಕೃಪಿದೇವಿಯ ಗಂಡ ದ್ರೋಣಾಚಾರ್ಯ ಕೊಂದು ಹಾಕಿಬಿಟ್ಟಿದ್ದೇನೆ. ನನಗೆ ಭಾರಿ ಸಿಟ್ಟಿದೆ, ಶಕ್ತಿ ಜಾಸ್ತಿ ಇಲ್ಲ ಬ್ರಾಹ್ಮಣನಿಗೆ, ಆದರೆ ತಪಸ್ಸು ಬಹಳ ಇದೆ ಅನ್ಕೊಂಡಂತೆ. ತಪಸ್ಸು ಭಾರಿ ಇದೆ, ನನ್ನ ತಪಸ್ಸಿಂದ ಸುಟ್ಟು ಹಾಕಿದ್ರು ಹಾಕಬಹುದು ಅಂತ ಹೇಳಿ ದುಷ್ಟದ್ವನ ಓಡೋಗ್ಬಿಟ್ಟಂತೆ. ಅಲ್ಲಿಂದ ದುಷ್ಟದ್ವನ ಪರಾರಿಯಾಗ್ತಾ ಇದ್ದಾನೆ. ಕೃಪಾಚಾರ್ಯನ ಕಂಡುಬಿಟ್ಟು ನೀವು ಯೋಚನೆ ಮಾಡಬೇಕಲ್ಲಿ, ತಪಸ್ಸಿನಿಂದ ನನ್ನ ಸುಟ್ಟು ಬಿಡಬಹುದು ಅಂತ ದುಷ್ಟದ್ವನ ಅನ್ಕೊಂಡ. ದುಷ್ಟದ್ವನ ಯಾರು ಗೊತ್ತೇನು, ಅಗ್ನಿ ಅವತಾರ, ಅವನು ಸುಡೋರು. ಹೆದಕೊಂಡ ದೀನ್ ನನ್ನ ಸುಟ್ಟರೆ ಕಷ್ಟ ಓಡೋಗ್ಬಿಟ್ಟಂತೆ. ಅಂದ್ರೆ ಎಷ್ಟು ಅರ್ಥ ಇದೆ ಅದರೊಳಗೆ, ಅಗ್ನಿಗೆ ಪೂರ್ತಿ ಸುಡೋ ಶಕ್ತಿ ಇಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಅದು ಒಂದು. ಆದ್ರಿಂದಲೇ ಅಗ್ನಿ ಸರ್ವೋತ್ತಮನಲ್ಲ, ಅಗ್ನಿ ಒಳಗೆ ಪರಶುರಾಮ ದೇವರಿದ್ದಾರಲ್ಲ ಅವರು ಶ್ರೇಷ್ಠರು. ಯದಾದಿತ್ಯಗತಂ ತೇಜ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಎಂಬುದು ಅದರ ವಿಷಯ. ಇಷ್ಟು ಘಟ್ಟ ನಡೀತು. ಅದಾದ ಮೇಲೆ ಕೊನೆಯ ಘಟ್ಟದೊಳಗೆ ಸಾಯಂಕಾಲದ ಹೊತ್ತಿಗೆ ಕರ್ಣ ಅರ್ಜುನರ ಯುದ್ಧ ನಡೀತಂತೆ. ಸಾಯಂಕಾಲದ ಹೊತ್ತಿಗೆ ಕರ್ಣ ಅರ್ಜುನರ ಯುದ್ಧ ನಡೀತು. ಸ್ವಲ್ಪ ಹೊತ್ತಿಗೆ ಕರ್ಣ ಸೋತು ಬಿಟ್ಟಂತೆ. ಕರ್ಣ ಸೋತ ಹೊತ್ತು ಟೈಮು ಆಗಿತ್ತು, ಪುಣ್ಯಕ್ಕೆ ಸರಿ ಹೋಯಿತು, ಟೈಮು ಸರಿ ಹೋಗಿತ್ತು. ಅದು ಯುದ್ಧ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಅವತ್ತು ಮನೆಗೆ ಬರ್ತಾರೆ ದುರ್ಯೋಧನ ಕರ್ಣ ಇಬ್ಬರು. ರಾತ್ರಿ ಮೀಟಿಂಗ್ ಮಾಡ್ತಾರೆ. ದುರ್ಯೋಧನ ಕರ್ಣನ ಹತ್ರ ಹೋಗಿಬಿಟ್ಟು ಏನು ಕರ್ಣ ಹೀಗಾಯಿತು ಅಂತ ಕೇಳಿದರಂತೆ. ಭಾರಿ ಹೋಪ್ಸ್ ಇಟ್ಕೊಂಡಿದ್ನಲ್ಲ,